ಎರಡು ಕಾರಣಗಳು ಹೊಂದಿದೆ, ಅದು ಪೂರ್ಣ ಮಾಡೋಣ. ಗುಣ ಕಾಲ ದೇಶವು ಕರ್ಮ ನಾನಾ ಜೀವ ಬೆನೆಸೋದು ಅನಾದಿಯಿಂದ ಶುದ್ಧವೆಂದು ಎಣಿಸಿ ಕಾರ್ಯಗಳೆಲ್ಲ ಸೂಕ್ಷ್ಮ ಸ್ಥೂಲ ಬಹುಗಣನೆ ಇಲ್ಲದೆ ಬ್ರಹ್ಮಾಂಡ ಬಾಹ್ಯಾಂತರ ಕ್ಷಣ ಬಿಡದಲೆ ಸಾಮವಿದ್ಯವನ್ನು ಗ್ರಹಿಸಿ ಇದು ಹೇಳ್ತಾ ಇದ್ದಾರೆ. ಸೂಕ್ಷ್ಮ ಸ್ಥೂಲ ಕಾರ್ಯಗಳನ್ನು ಚಿಂತನೆ ಮಾಡಬೇಕು. ಸೂಕ್ಷ್ಮ ಕಾರ್ಯಗಳು ಸ್ಥೂಲ ಕಾರ್ಯ, ಏನು ಸೂಕ್ಷ್ಮ ಕಾರ್ಯ ಸ್ಥೂಲ ಕಾರ್ಯ ಅಂದರೆ ನಾನಾ ರೀತಿಯಾಗಿರ್ತಕ್ಕಂಥ ಫಲಾಪೇಕ್ಷೆಯಿಂದ ಮಾಡತಕ್ಕಂಥ ಕಾರ್ಯಗಳೆಲ್ಲ ಸ್ಥೂಲ ಪುಣ್ಯ ಕೊಡತಕ್ಕ ಕಾರ್ಯ ಅಥವಾ ಸ್ಥೂಲ ಕಾರ್ಯ. ಭಗವಂತನ ಪ್ರೀತ್ಯರ್ಥ ಮಾಡತಕ್ಕಂಥ ಕಾರ್ಯ, ಅದರಿಂದ ಬರತಕ್ಕಂಥ ಪುಣ್ಯ ಸೂಕ್ಷ್ಮ ಕಾರ್ಯ ಸೂಕ್ಷ್ಮ ಪುಣ್ಯ. ಏನಿದು ಸ್ಥೂಲ ಪುಣ್ಯಕ್ಕೂ ಸೂಕ್ಷ್ಮ ಪುಣ್ಯಕ್ಕೂ ವ್ಯತ್ಯಾಸ ಅಂದರೆ ಸ್ಥೂಲ ಕಾರ್ಯ ನಾನಾ ರೀತಿಯಾದ ಹೊರಗಿನ ಕಾರ್ಯ ಪೂಜಾದಿಗಳು ಮಾಡೋದು ನಾನಾ ರೀತಿಯಾದ ಕಾರ್ಯ ಮಾಡೋದು ಇವೆಲ್ಲ ಹೊರಗಿನ ಕಾರ್ಯ. ಒಡನೆ ಭಗವಂತನ ವಿಶೇಷ ಉಪಾಸನಾದಿಗಳನ್ನು ಮಾಡುವುದು ಸೂಕ್ಷ್ಮ ಕಾರ್ಯ ಅಂತ ಎರಡು. ಇದರಲ್ಲಿ ಭಗವಂತನ ವಿಶೇಷವಾದಂಥ ಪ್ರೀತಿಯನ್ನು ಬಯಸಿ ಇನ್ನೇನನ್ನು ಬಯಸದೇ ಇರುವ ಕಾರ್ಯ ಸೂಕ್ಷ್ಮ ಕಾರ್ಯ. ಒಳಗೆ ಭಗವಂತನ ಅನೇಕ ರೂಪಗಳನ್ನು ಹೊರಗೂ ಭಗವಂತನ ರೂಪಗಳನ್ನು ಚಿಂತನೆ ಮಾಡುವುದೇ ಸೂಕ್ಷ್ಮ ಕಾರ್ಯ. ಈ ಸೂಕ್ಷ್ಮ ಕಾರ್ಯದಿಂದ ಬರತಕ್ಕಂಥ ಪುಣ್ಯ ಸೂಕ್ಷ್ಮ ಪುಣ್ಯ. ಸ್ಥೂಲ ಪುಣ್ಯಕ್ಕೂ ಸೂಕ್ಷ್ಮ ಪುಣ್ಯಕ್ಕೂ ವ್ಯತ್ಯಾಸ ಏನಯ್ಯ ಅಂದರೆ ಸ್ಥೂಲ ಪುಣ್ಯ ಇಲ್ಲೂ ನಾನಾ ರೀತಿಯಾದ ಫಲ ಕೊಡುತ್ತೆ, ಮೇಲೂ ಸ್ವರ್ಗದಲ್ಲೂ ನಾನಾ ರೀತಿಯಾದ ಫಲ ಕೊಡುತ್ತೆ, ತಾನು ಹಾಳಾಗಿ ಹೋಗುತ್ತೆ ನಮ್ಮನ್ನು ಕಳಗ್ ಬೀಳಾಗುತ್ತೆ. ಆದರೆ ಸೂಕ್ಷ್ಮ ಪುಣ್ಯ ಇಲ್ಲೂ ಸುಖ ಕೊಡುತ್ತೆ, ಸ್ವರ್ಗಾದಿಗಳಲ್ಲೂ ಸುಖ ಕೊಡುತ್ತೆ, ತಾನು ಹಾಳಾಗಲ್ಲ, ದೇವರ ದರ್ಶನ ಪರ್ಯಂತ ನಮ್ಮ ಹತ್ರ ಇರುತ್ತೆ. ಅದನ್ನೇ ಚತುರ್ದಶಿಯಲ್ಲಿ ಹೇಳುತ್ತಾರೆ, ತೇನ ಸಂಪಾದಿತ ಪುಣ್ಯ ಜಾತಂ ನಾಶ್ಯತಿ. ಸೂಕ್ಷ್ಮ ಪುಣ್ಯ ಏನೂ ಆಗಲ್ಲ, ನಾನು ಹೇಳೋದೇನೆಂದರೆ ಇದು ಸ್ಥೂಲ. ಅದರಲ್ಲೇ ಎರಡು, ದೇವರ ಪ್ರೀತಿಗಾಗಿ ಮಾಡುವುದು ಸ್ಥೂಲ ಆದರೂ ಸೂಕ್ಷ್ಮ ಅಂತ ಕರೆಸ್ಕೊಳ್ಳುತ್ತೆ. ಕೇವಲ ದೇವರ ಪ್ರೀತಿಗಾಗಿ ಮಾಡುವ ಹೊರಗಿನ ಎಲ್ಲ ಕಾರ್ಯಗಳು ಸೂಕ್ಷ್ಮ. ಪ್ರೀತಿಗಲ್ಲದೆ ನಾನಾ ಬಯಕೆಗಳಿಂದ ಮಾಡುವ ಫಲಾಪೇಕ್ಷೆಯಿಂದ ಮಾಡುವ ಸಕಲ ಕಾರ್ಯಗಳು ಸ್ಥೂಲ ಕಾರ್ಯಗಳು. ಅದನ್ನು ಹೇಳ್ತಾ ಇದ್ದಾರೆ, ಗುಣ ಕಾಲ ದೇಶವು ಕರ್ಮ ನಾನಾ ಜೀವ. ನಾನಾ ಜೀವರಾಶಿಗಳು ಅನಾದಿನಿತ್ಯ, ಅನಾದಿಯಿಂದ ಸಿದ್ಧವೆಂದು ಎಣಿಸಿ ಕಾರ್ಯಗಳೆಲ್ಲ ಸೂಕ್ಷ್ಮ ಸ್ಥೂಲ ಬಹು ಗಣನೆ ಇಲ್ಲದೆ. ಎಲ್ಲರೂ ಮಾಡತಕ್ಕಂಥ ಕಾರ್ಯ ಎಷ್ಟು ಲೆಕ್ಕ ಮಾಡಲಿಕ್ಕಾಗುತ್ತಾ? ಅರ್ಧ ಇಲ್ಲ. ಅಷ್ಟೇ ಅಲ್ಲದೆ ಬ್ರಹ್ಮಾಂಡ ಬಾಹ್ಯ ಅಂತರ, ಬ್ರಹ್ಮಾಂಡದ ಹೊರಗೂ ಒಳಗು ಎಲ್ಲ ಕಡೆ ಕೂಡ ತತ್ವಾಭಿಮಾನಿಗಳು ನಿಂತು ಕಾರ್ಯ ಮಾಡುತ್ತಾ ಇದ್ದಾರೆ. ಸರಿ, ಇವೆಲ್ಲ ಯಾಕೆ? ಇವಾಗ ಹೇಳ್ತಾ ಇರೋದು ಸಾಮವಿದ್ಯ, ಈಗ ಹೇಳ್ತಾ ಇರೋದು ನನ್ನ ಜೀವರಾಶಿ ಪರಮ ಅಂತ. ಈ ಸಾಮ ರೂಪ ಭಗವಂತನದ್ದು ಎಲ್ಲ ಕಡೆ ವ್ಯಾಪ್ತವಾಗಿದೆ, ಬ್ರಹ್ಮಾಂಡದ ಹೊರಗೂ ವ್ಯಾಪ್ತವಾಗಿದೆ, ಬ್ರಹ್ಮಾಂಡದ ಒಳಗೂ ವ್ಯಾಪ್ತವಾಗಿದೆ. ಬ್ರಹ್ಮಾಂಡದ ಸುತ್ತ ಎಷ್ಟಾವರಣ? ಏಳು ಆವರಣ. ಏಳು ಆವರಣಗಳಲ್ಲಿ ಹಿಂಕಾರಾದಿ ಏಳು ಸಾಮರೂಪಗಳು ನಿಂತು, ಪಿಂಡಾಂಡದಲ್ಲಿ ಎಷ್ಟು ಧಾತುಗಳು? ಇಲ್ಲೂ ಏಳು ನಿಂತು. ಹೌದಾ? ಎಲ್ಲೆಲ್ಲಿ ಏಳು 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 ಒಂದು ಬರುತ್ತೆ, ಏಳೇಳು ಸಾಮಗಳು ನಿಂತಿವೆ. ಎಲ್ಲೆಲ್ಲಿ ಐದೈದು ಬರ್ತಾ ಇವೆ, ಅಲ್ಲಲ್ಲೆಲ್ಲ ಪಂಚಸಾಮಗಳು ನಿಂತಿವೆ. ಆ ಸಾಮ ಪ್ರತಿಪಾದ್ಯ ರೂಪಗಳು ಇಡೀ ಕಾಲದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ವ್ಯಾಪಿಸಿ ನಿಂತಿದೆ. ಆ ರೂಪಗಳನ್ನ ಸ್ಮರಿಸಿ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ, ಗಡನೆ ಇಲ್ಲದೆ ಬೊಮ್ಮಾಂಡ ಬಾಕ್ಯಾಂತರ ಕ್ಷಣ ಬಿಡದರೆ ಸಾಮ ವಿದ್ಯವನುಗ್ರಹಿಸಿ ಇನ ಮಂಡಲದಲ್ಲಿ ಉಪಾಸನೆ ಹೃದ್ವನಜದಲ್ಲಿ ಇದೇ ವಿಧದಲ್ಲಿ ತಿಳಿದು. ಇನ ಮಂಡಲದಲ್ಲಿ, ಇನ ಮಂಡಲ ಅಂದ್ರೆ ಇನ ಅಂದ್ರೆ
ಸೂರ್ಯ ಶಶಾಂಕ
ಚಂದ್ರನ
ಅಲ್ಲ
ಸೂರ್ಯನ
ಶಶಾಂಕ
ಅಗ್ನಿಯ ಹೌದಾ ಈನ ಅಂದ್ರೆ ಸೂರ್ಯ. ಈನ ಮಂಡಲದಲ್ಲಿ ಹೊರಗಿನ ಸೂರ್ಯಮಂಡಲ, ಒಳಗಿನ ಸೂರ್ಯಮಂಡಲ, ನಮ್ಮ ಹೃದಯ ಕಮಲದಲ್ಲೂ ಸೂರ್ಯಮಂಡಲ ಇದೆ, ಹೊರಗೂ ಸೂರ್ಯಮಂಡಲ ಇದೆ. ಆ ರೀತಿಯಲ್ಲಿ ಎರಡೂ ಸೂರ್ಯಮಂಡಲದಲ್ಲೂ ಏಳೇಳು ಸಾಮ ರೂಪಗಳನ್ನು ಗ್ರಹಣ ಮಾಡಿ ಹೃದ್ವನಜದಲ್ಲಿ ಇದೇ ವಿಧದಲ್ಲಿ ತಿಳಿದು ಗುಣವಂತನಾದು. ಇದು ಒಳ್ಳೆ ಫಲವನ್ನು ಕೊಡ್ತಾರೆ. ಸಾಮವಿದ್ಯಾ ಮಾಡಿದರೆ ಅಲ್ಲಲ್ಲಿ ಏಳು ರೀತಿಯಾದ ಸಾಮ ಪ್ರತಿಪಾದ್ಯ ರೂಪಗಳನ್ನು ಚಿಂತನೆ ಮಾಡುತ್ತಾ ಬಂದರೆ ನಮಗೆ ಪ್ರಧಾನ ಫಲ ಏನಯ್ಯ ಅಂದರೆ ಗುಣವಂತರಾಗ್ತದೆ. ಈಗ ಯಾವ ಗುಣವೂ ಇಲ್ಲ, ಅವಗುಣ ಬೇಕಾದಷ್ಟು ಎಲ್ಲರೂ ಅವಗುಣ ಹೋಗಬೇಕು. ಒಳ್ಳೆ ಗುಣಗಳು ತುಂಬಬೇಕು. ಒಳ್ಳೆ ಗುಣಗಳು ತುಂಬಿದರೆ ಆ ಗುಣಗಳಿಂದ ಒಳ್ಳೆ ಸಾಧನೆ ಆಗಬೇಕು. ಅದಕ್ಕೆ ಸಾಮವಿದ್ಯಾ ನಾವು ಚಿಂತನೆ ಮಾಡ್ತಾ ಬಂದರೆ ನಮಗೆ ಒಳ್ಳೆ ಗುಣಗಳು ಮೂಡುತ್ತಾ ಬರುತ್ತೆ. ಅದನ್ನು ಹೇಳ್ತಾರೆ, ಗುಣವಂತನಾಗು ಭವ ಬೀಜವ ನೀವು. ಹಾಗಾದ್ರೆ ಸಾಮರೂಪಗಳನ್ನ ಎಲ್ಲೆಲ್ಲಿ ಚಿಂತನೆ ಮಾಡಬೇಕು? ಸದ್ಯಕ್ಕಂತೂ ಏಳು ಕಾಲದ ರೂಪಗಳನ್ನು ಚಿಂತನೆ ಮಾಡ್ತಾ ಇದ್ವಿ, ಏಳು ಕಾಲಗಳಲ್ಲಿ. ಆದರೆ ಎಲ್ಲೆಲ್ಲಿ ಮಾಡಬೇಕು ಅಂದರೆ ತೃಣ ಮೊದಲಾದ ದ್ರವ್ಯದಲ್ಲಿ ಯೋಚಿಸು. ತೃಣ ಮೊದಲುಕೊಂಡು ಪ್ರತಿಯೊಂದರಲ್ಲೂ ಈ ಸಾಮರೂಪಗಳು ತುಂಬಿವೆ. ಗುಣಗಣ ಪೂರ್ಣ ಶ್ರೀ ವಿಜಯ ವಿಠಲನ್ನ ಮನ ಮೆಚ್ಚ ಭಜಿಸಿ ಮಹಾತ್ಮರ ಸೇರೋ. ಮನಮೆಚ್ಚಿ ಭಗವಂತನನ್ನು ವಿಶೇಷವಾಗಿ, ಮನಮೆಚ್ಚಿ ಅಂದರೆ ನಮ್ಮ ಮನಮೆಚ್ಚಿ ದೇವರ ಮನಮೆಚ್ಚುವಂತೆ, ನಾವು ಮಾಡಿದ ಸೇವೆಗೆ ನಾವು ಮಾಡಿದ ಚಿಂತನೆಗೆ ದೇವರ ಮೆಚ್ಚಬೇಕು, ಆ ಥರ ಭಜಿಸಿ ಮಹಾತ್ಮರ ಪಾದವನ್ನು ಸೇರೋ. ಆ ರೀತಿ ವಿವೇಕಾನಂದರಿಗೆ ದೊಡ್ಡವರ ಪಾದ ಸೇರಿದರೆ ಅವರೆಲ್ಲ ಇದೇ ಮಾಡುತ್ತಾ ಬರ್ತಾ ಇರ್ತಾರೆ. ಆದ್ದರಿಂದ ನಮಗೂ ಕೂಡ ಆ ವಿದ್ಯೆಯನ್ನು ಅನುಗ್ರಹ ಮಾಡುತ್ತಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಒಂದು ಎರಡು ಮೂರು ನಾಲ್ಕು ಮುಂದೆ ಐದು ಆರು ಏಳು ಎಂಟು ನಂದಾನ ಹತ್ತು ಹನ್ನೊಂದು ಹನ್ನೆರಡು ಎಂಟೆಂದು ಈ ಕರಡಿ ಈ ಪರಿ ಇಪ್ಪತ್ತೆರಡರ ಪರ್ಯಂತ ಸುನಂದದಿಂದಲಿ ಎಣಿಸಿ ಸಮೋಪಾಸನೆ ಮಾಡು. ಇಪ್ಪತ್ತೆರಡು ಎಣಿಸ್ಬೇಕಂತೆ, ಅರ್ಥವೇ ಆಗಲಿಲ್ಲ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಏನೋ ಹೇಳ್ತಾ ಬಂದು ಇಪ್ಪತ್ತೆರಡು ಒಂದು ಹೇಳಿಬಿಟ್ರೆ ಆಗ್ತಿರ್ತಾರ ಅಂದ್ರೆ ಹೇಳ್ತಾರೆ. ಈ ಸಾಮೋಪಾಸನೆ ಇಪ್ಪತ್ತೆರಡು ರೂಪಗಳ ಪರ್ಯಂತ ಇದೆ. ಒಂದು ರೂಪದಿಂದ ಹಿಡಿದು ಒಂದೊಂದು ಕಡೆ ಒಂದೇ ರೂಪದ ಸಾಮೋಪಾಸನೆ, ಒಂದು ಕಡೆ ಎರಡು, ಇನ್ನೊಂದು ಕಡೆ ಮೂರು, ಇನ್ನೊಂದು ಕಡೆ ನಾಲ್ಕು. ಅದು ಇಲ್ಲಿ ಎಲ್ಲಿ ಹೇಳಿಲ್ಲ, ಅದು ಬೇರೆ ವಿಶೇಷವಾಗಿ ಉಪನಿಷತ್ತಿನಲ್ಲಿ ಬರುತ್ತೆ ಇಷ್ಟಿದೆ ಅಂತ ತಿಳಿಸಿದರು. ಕುಂದರಲೆ ಕೇಶವಾದಿ ಮತ್ಸ್ಯಾನಿ ವಾಸುದೇವ ವಂದಿಸಿ ಇನಿತು ನಿತ್ಯ ಕೊಂಡಾಡಿ ಕಂಡಲ್ಲಿ ನಿಂದಲ್ಲಿ ಧ್ಯಾನ ಮಾಡು ಸ್ಮರಿಸು ವಿವೇಕನಾಗಿ. ಭಗವಂತನನ್ನ ಈ ಸಾಮ ವಿದ್ಯೆಯನ್ನ ಒಂದೇ ಕಡೆ ಕೂತು ಚಿಂತನೆ ಮಾಡಿ, ಹಾಗೆ ತಿರುಗಾಡತ ಕೂಡತ ಏಳತ ಎಲ್ಲ ಕಡೆಯ ಸಾಮರೂಪಗಳನ್ನು ಚಿಂತನೆ ಮಾಡುತ್ತಾ ಹೋದರೆ ಏನಾಗುತ್ತೆ ಹೇಳುತ್ತಾರೆ. ಎಂದೆಂದಿಗೆ ಕೇಳು ಪಾಪ ಲೇಪವೇ ಇಲ್ಲ ಬಂಧನ ಪರಿಹಾರ. ಬಂಧನವೆಲ್ಲ ಪರಿಹಾರ ಆಗ್ತಾ ಬರುತ್ತೆ, ಪಾಪ ಲೇಪವಿಲ್ಲ. ಭಕ್ತಿ ಮಾತುರ ಮಾಡು ನಂದಮೂರುತಿ ನಮ್ಮ ವಿಜಯ ವಿಠಲರೇಯ ಬಂದು ವೃತ್ತಮಲದಲ್ಲಿ ಸುಳಿದಾಡುವ ನಲಿರು. ದೇವರಲ್ಲಿ ಇಷ್ಟು ಸಾಮೋಪಾಸನೆ ಸಾಮಚಿಂತನೆ ಮಾಡುತ್ತಾ ದೇವರಲ್ಲಿ ಏನೇ ಮಾಡಬೇಕು ಅಂದರೆ ಭಕ್ತಿ ಮಾತ್ರ ಮಾಡು ಅಂದರೆ ಇನ್ನೇನು ಕೇಳಬೇಡ ಅಂತ ನಮ್ಮ ಕಾದೇ ಇರುತ್ತೆ, ಯಾವುದೋ ಒಂದು ಕಾದ್ಕೊಂಡಿರುತ್ತೆ. ಆ ಸಂಕಲ್ಪದಲ್ಲೇನು ಇರಲ್ಲ, ಬೇಡಪ್ಪ ಏನು ಕೇಳಬಾರ್ದು ಅಂತ ಹೋಗಿರ್ತೀವಿ. ಏನೋ ಒಂದು ನೆನಪಾಗುತ್ತೆ ಅರ್ಜೆಂಟಾಗಿ, ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಅವರಿಗೋ ಈ ಊರಿಗೋ ಏನೋ ಒಂದಿರುತ್ತೆ, ಆ ಒಳಗೆ ಬಿಡಲ್ಲ. ಆ ಟೈಮಿಗೆ ಬಲವಂತವಾಗಿ ಬಾಯಿಂದ ಅನ್ನಿಸೇ ಬಿಡುತ್ತೆ, ಅಪ್ಪ ಇವ್ರ ಕಾಯೋ ಅಂತ ಹೋಗ್ಬಿಡುತ್ತೆ. ಪ್ರಶ್ನೆ ಬರಲಿಲ್ಲಲ್ವಾ, ಆ ಕೇಳೋದು ತಪ್ಪ, ನಮ್ಮವರಿಗಾಗಿ ನಾವು ಕೇಳೋದು ತಪ್ಪ ಅಂತ ಪ್ರಶ್ನೆ ನಾ ಕೇಳಿಲ್ಲ.
ಇನ್ನೊಬ್ಬರಿಗೆ
ಹಾಗಲ್ಲ, ನಮ್ಮವರೇ ನಮ್ಮವರು ಹೌದು ನಮ್ಮವರು.
ಸಾಧನೆ ಅಂದ್ರೆ ನಾನು ಅಂತ ಬರುತ್ತಾನೆ ಅವಳ ಸಾಧನೆ ಅಂದ್ರೆ ಇಂಡಿವಿಜುವಲ್ ತಾನೆ.
ಏನೇ ಆಗಲಿ ಅವ್ರು ನೀವು ನೋಡೋದೇನು, ನಮ್ಮವರು ನಮ್ಮವರು ಕೇಳಿದ್ರೆ ದೋಷ ಕೇಳಬಾರ್ದು. ಆದ್ದರಿಂದ ನಿಮ್ಮವರಿಗಾಗಿ ಏನು ಕೇಳಬಾರ್ದು ಅಲ್ಲ. ನಿಮ್ಮೊಳಗೆ ಆ ಒಂದು ಕನೆಕ್ಷನ್ ಇದೆಯಲ್ಲ ನಮ್ಮವರು ಅಂತ, ಅದು ತೆಗೆದು ಬಿಟ್ಟರೆ ಕೇಳಬಹುದು. ಅದಕ್ಕೆ ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರು ಅಂತ ಎಚ್ಚರವಂತ ಕೇಳಿ. ಎಷ್ಟು ಕೇಳಿದ್ರು ಅಡ್ಡಿಯಿಲ್ಲಪ್ಪ, ನನಗೆ ಸೇವಾ ನಿನ್ನ ಸೇವಾ ಮಾಡಲಿಕ್ಕೆ ಇವರನ್ನು ಕೊಟ್ಟಿದ್ದೀಯಾ, ನಿನ್ನ ಭಕ್ತರಯ್ಯ ಅವರು ಚೆನ್ನಾಗಿರಲಿ ಅಂತ ಕೇಳ್ತೀರಾ? ನೋ ಪ್ರಾಬ್ಲಮ್. ನನ್ನ ಅಂತೀರಾ ಬಿಟ್ಟು ಕತ್ತರೆ ಎಲ್ಲ ಹೊಚ್ಕೊಂಡು ಹೋಗುತ್ತೆ. ಇಷ್ಟು ನೋಡಿ ಎಲ್ಲ ನಮಗೆ ಹೇಳಿಕೊಡುತ್ತಾ ಇರೋದು ಇದ್ದವ್ರನ್ನ ಯಾರನ್ನ ಬಿಟ್ಟು ಹೋಗು ಅಂತ ಯಾವಾಗಲೂ ಹೇಳುತ್ತಾ ಇಲ್ಲ ಭಾಗವತ. ಎಲ್ಲ ಕಡೆ ನೀವು ಕೆಲವು ಶಬ್ದಗಳು ನೋಡಿದಾಗ ಹೆಂಡತಿ ಮಕ್ಕಳು ಬಹಳ ಕಷ್ಟಯ್ಯ ಅವ್ರು ಬಿಟ್ಬಿಟ್ಟು ಹೋಗ್ಬಿಡಿ ಹೋದಾಗ ಅದೊಂದು ತುಂಬ ಕಡೆ ಬರುತ್ತೆ. ಯಾಕೆ ಈ ಹೆಂಡತಿ ಮಕ್ಕಳು
ಸಪ್ತಮಸ್ಕಂದ
ಎಲ್ಲ ಸ್ಕಂದಗಳಲ್ಲೂ ಅಷ್ಟೇ ಒಗ್ಗರಣೆ ಒಂದೇ ಕೊಡ್ತಾರೆ. ಸುಮ್ಮನೆ ಕಲಿತಿರುವಂತ ಹೆಂಡತಿ ಮಕ್ಕಳನ್ನು ಕಟ್ಕೊಂಡು ಯಾಕೆ ಒದ್ದಾಡ್ತೀರಾ? ಅವಾಗ ನಿಮ್ಗೆ ಅನ್ಸುತ್ತೆ ನಾವೇನು ಅನ್ಯಾಯ ಮಾಡಿದ್ವಿ, ನಮ್ಮ ಪಾಡ್ನ ಆಗಿದ್ವಿ, ದೇವ್ರು ಹುಟ್ಟಿದ್ದಕ್ಕೆ ನಾವು ಹುಟ್ಟಿದ್ವಿ, ನಮ್ಮನ್ನು ನೋಡಿದ್ರೆ ಯಾಕೆ ಒಗ್ಗರಣೆ ಕೊಡ್ತಾರೆ? ಭಾಗವತದಲ್ಲಿ ಕೊಡ್ತಾರಲ್ಲ, ಇಲ್ಲ ಭಾಗವತದಲ್ಲಿ ಆ ರೀತಿ ಕೊಡ್ತಾ ಇಲ್ಲ. ಹೆಂಡತಿ ಮಕ್ಕಳನ್ನು ಬಿಡಬೇಕು ಅಂತಾಗಲಿ ಅವರೇ ತೊಂದರೆ ಕೊಡ್ತಾ ಇದ್ದಾರೆ ಅಂತಾಗಲಿ ಎಂದೂ ಹೇಳಲಿಲ್ಲ. ಹೆಂಡತಿ ಮಕ್ಕಳು ಯಾವಾಗ ತೊಂದರೆ ಅಂದರೆ ಅವರನ್ನ ತೊಂದರೆ ಕೊಡೋದು, ನಾವು ಅವರ ಮೇಲೆ ಬೆಳೆಸಿಕೊಂಡ ದುರಭಿಮಾನ ನಮಗೆ ತೊಂದರೆ ಕೊಡುತ್ತಷ್ಟೇ, ಇನ್ಯಾರು ತೊಂದರೆ ಕೊಡೋದು. ಈಗ ಎರಡು ವರ್ಗ ಭಗವದ್ಭಕ್ತರಲ್ಲಿ ಎರಡು ವರ್ಗ, ಬಹಳ ಜನ ಏಕಾಂತವಾಗಿ ಕೂತ್ಕೊಂಡು ಚಿಂತನೆ ಮಾಡ್ತಾ ಇರ್ತಾರೆ, ಜನರ ಸಂಪರ್ಕ ಬೇಡ. ಅಲ್ಲಿ ಪ್ರಶ್ನೆ ಮಾತುಗಳು ಬರುತ್ತೆ, ಬೇಡಪ್ಪ ಜನರ ತಂತೆ ಬೇಡ, ಜನರ ಮಧ್ಯದ ಹಾಳಾಗಿ ಹೋಗ್ತೇನೆ ನಾನು, ಜನರ ಸಂಪರ್ಕವೇ ಬೇಡ ಅಂತ ಹೋಗ್ತಾರೆ. ಕೆಲವರು ಜನರ ಮಧ್ಯೆ ಬರುತ್ತಾರೆ. ಕಾರಣ ಏನು ಅಂದರೆ ಅವರು ತಾತ್ಪರ್ಯ ಕೊಡ್ತಾರೆ, ಜನರಿಂದ ಹಾಳಾಗುವುದಲ್ಲ, ಜನರಲ್ಲಿ ನಾವು ಒಬ್ಬರೇ ಅಲ್ಲ, ಆ ಜನರಲ್ಲಿ ನಾವು ಸೇರಿರುತ್ತೆ, ಆದರೆ ಎಲ್ಲರ ಮಧ್ಯೆ ಬದುಕ್ತಾ ಭಗವಂತನ ಚಿಂತನೆ ಮಾಡಬೇಕು ಅಂದರೆ ಕ್ವಾಲಿಫಿಕೇಶನ್ ಬೇರೆ, ಬಹಳ ಸ್ಟ್ರಾಂಗ್ ಇರಬೇಕು. ಈಗ ಕಾಡಲ್ಲಿ ತಪಸ್ಸು ಮಾಡುತ್ತಾ ಇರಬಹುದು ಸುಲಭ, ಸುಲಭ ಅಂದರೆ ಕಷ್ಟ, ಯಾವ ಫೆಸಿಲಿಟಿ ಇರಲ್ಲ, ಮೃಗಗಳಿರುತ್ತೆ ಎಲ್ಲ ಇರುತ್ತೆ, ಅಲ್ಲಿ ಬದುಕಿರುವುದು ಕಷ್ಟ. ಆದರೆ ಸಾಧಕನಾದವನಿಗೆ ಕಾಡಲ್ಲಿ ಸುಲಭ, ಯಾಕೆ ಆಕರ್ಷಣೆ ಇರಲ್ಲ, ದುಡ್ಡಿನ ಆಕರ್ಷಣೆ ಹೊಗಳಿಕೆಯ ಆಕರ್ಷಣೆ ಯಾವ ಆಕರ್ಷಣೆ ಇರಲ್ಲ. ಅದಕ್ಕೆ ಯಾರಾದರೆ ವಿಶೇಷವಾಗಿ ಇದರ ತಂಟೆ ಬೇಡಪ್ಪ ಮನಸ್ಸು ಹೋಗ್ಬಿಡುತ್ತೆ, ಯಾಕೆ ನಮ್ಮ ಪ್ರಾರ್ಥ ಯಾವಾಗ ಹೇಗಿರುತ್ತೋ ಬೇಡಪ್ಪ ಅಂತಿದ್ದವರು ದೂರವೇ ಬಿಡುತ್ತಾರೆ. ದೂರ ಇರೋದು ಅಂದರೆ ಜನರ ತೊಂದರೆ ಅಂತಲ್ಲ, ನನ್ನದೇ ವೀಕ್ನೆಸ್, ನಾನೇ ಎಲ್ಲಿ ಬಿದ್ದೋಗ್ತೇನೆ ಅನ್ನೋದು ದೂರ ಐತೆ. ಆದರೆ ಭಗವಂತ ಏನು ಮಾಡುತ್ತಾನೆ, ಅದರಲ್ಲಿ ಯಾರಿಗೆ ಪರ್ಫೆಕ್ಷನ್ ಚೆನ್ನಾಗಿ ಬಂದಿರುತ್ತೆ ಅವರನ್ನು ನೀವು ಹೋಗಿ ಅಂತ ದೂಡುತ್ತಾನೆ, ಜನರ ಮಧ್ಯೆ ದೂಡುತ್ತಾನೆ, ಜನರ ಮಧ್ಯೆ ಇರುತ್ತಾನೆ. ಯಾರನ್ನ ಅಂದರೆ ಎಷ್ಟು ಆಕರ್ಷಣೆಗಳು ಬಂದರೂ ಬಗ್ಗದೆ ಭಗವಂತನಲ್ಲೇ ಮನಸ್ಸಿಟ್ಟು ಆಚರಣೆ ಮಾಡುವ ತಾಕತ್ಯಾರಿಗಿರುತ್ತೆ. ಅಷ್ಟೇ ಅಲ್ಲ, ಭಗವಂತನ ಸಂಕಲ್ಪ ಹೀಗಿದೆ ಅಂತ ಗೊತ್ತಾರಿ ಆಗುತ್ತೆ. ಅಂಥವರು ಹೊರಬರ್ತಾರೆ, ಬಂದು ಎಲ್ಲರ ಮಧ್ಯ ತಿರುಗಾಡಿ ಉದ್ಧಾರ ಮಾಡುತ್ತಾರೆ. ಅದಕ್ಕೆ ಸನ್ಯಾಸಿಗಳಲ್ಲಿ ಹಂಸರು ಪರಮಹಂಸರು ಅಂತ ಹೇಳುತ್ತೆ. ಹಂಸರು ಅಂತ ಹೇಳಿದರೆ ಎಲ್ಲರ ಮಧ್ಯೆ ಬರ್ತಾರೆ, ಆದರೆ ಬಹಳ ದೂರ ಹೊರಿಸುತ್ತಾ ಇರ್ತಾರೆ, ಒಬ್ಬರೇ ತಿರುಗಾಡ್ತಾ ಇರ್ತಾರೆ, ಏಕಾಂತವಾಗಿರ್ತಾರೆ. ಪರಮಹಂಸರಾಗಲ್ಲ, ಇವರೆಲ್ಲ ಪರಮಹಂಸರು ಬರ್ತಾ ಇರ್ತಾರಲ್ಲ, ಅವರಿಗೆ ನಿಮ್ಮಂತೆಯೇ ಬರಬೇಕು, ನೀವು ಕೂಡ ಭಿಕ್ಷ ಸ್ವೀಕಾರ ಮಾಡಬೇಕು. ಆ ಸ್ವೀಕಾರ ಮಾಡಿದಾಗ ನಿಮ್ಮ ನಿಮ್ಮ ಎಲ್ಲ ಆಕರ್ಷಣೆಗಳೆಲ್ಲ ಸೆಳೆತಾ ಇರುತ್ತೆ. ಈ ಸೆಳೆತದ ಮಧ್ಯೆ ಅದಕ್ಕೆ ಸಿಗದೆ ಭಗವಂತನ ಕಡೆಯೇ ಗಮನ ಕೊಟ್ಟು ನೀವು ಹೊಗಳಿದ್ರು ತೆಗಳಿದ್ರು ಎಲ್ಲ ಪೆಟ್ಟನ ಪೂಜಾ ಅಂತ ಹೇಳ್ತಾ ಮಾಡತಕ್ಕ ತಾಕತ್ತಿದ್ದವರೇ ಪರಮಹಂಸರು. ಈ ದೊಡ್ಡ ಏನು ಮುಳ್ಳಿನ ಮೇಲೆ ಕೂತಂತೆ, ಬಹಳ ಕಷ್ಟದ ಪೀಠಗಳಿವೆಲ್ಲ. ಸನ್ಯಾಸಿಯಾಗಿ ತಿರುಗೋದು ಬಹಳ ಸುಲಭ, ಸರ ಸರ್ವತ್ತಿರ್ಕೊಂಡ ಒಬ್ಬನೇ ಎಲ್ಲ ಯಾರಿರ್ಬೋದು, ದಿಮಾರದಲ್ಲಿ ಇರ್ಬೋದು, ನಮ್ಗೆ ಹಿಡಿಸ್ಕೊಂಬೋದೇ ಇಲ್ಲ, ಜೋರ ಅನ್ನಕ್ಕೆ ಕಷ್ಟ ಇರಬಹುದು ಅಥವಾ ಇನ್ನೊಂದು ಇರಲ್ಲ ಅಷ್ಟೇ. ಆದರೆ ಈ ಜನರ ಮಧ್ಯೆ ಇರುವಾಗ ಏನು ಆಕರ್ಷಣೆ ಇರುತ್ತೆ, ಅದರಿಂದ ದಾಟಿಕೊಂಡಿರ್ತಾರೆ. ಅದಕ್ಕೆ ಹೇಳ್ತಾರೆ ಮಹಾತ್ಮರ ಸೇರೋ ಅಂದರೆ ನಮ್ಮದ್ದೇ ಇರ್ತಾರೆ ಮಹಾನುಭಾವರು, ಎಲ್ಲ ಗೆದ್ದಿರ್ತಾರೆ, ಅಂಥವರ ಪಾದ ಹಿಡಿಯಬೇಕು. ಹಾಗಾದರೆ ಎಲ್ಲೆಂದಿಗೆ ಕೇಳು ಪಾಪಲೇಪವೇ ಇಲ್ಲ ಬಂಧನ ಪರಿಹಾರ ಭಕ್ತಿ ಮಾತುರ ಮಾಡು, ದೇವರಲ್ಲಿ ಭಕ್ತಿ ಮಾತ್ರ ಮಾಡಯ್ಯ, ಇನ್ನೇನು ಬೇಡಬೇಡ. ಅಂದರೆ ಭಗವಂತನ ಭಕ್ತರಿಗಾಗಿ ಏನಾದರೂ ಬೇಡ, ನನ್ನವರು ಅನ್ನೋ ಸಂಬಂಧದಿಂದ ಏನು ಬೇಡಬೇಡ, ಯಾರಲ್ಲಿ ಏನು ಬೇಡಬೇಡ. ನಂದ ಮೂರುತಿ ನಮ್ಮ ವಿಜಯ ವಿಠಲರೆಯ ಬಂದು ಹೃತ್ತಮಲದಲ್ಲಿ ಸುಡಿದಾಡುವ ನಲಿದು ಆನಂದದಿಂದ ನರ್ತನೆ ಮಾಡುತ್ತಾ ದರ್ಶನ ಕೊಡುತ್ತಾನೆ. ನರ್ತನೆ ಮಾಡುತ್ತಾ ದರ್ಶನ ಕೊಡೋದು ಅಂದ್ರೆ ಏನು, ಆತ ನರ್ತನೆ ಮಾಡೋದಲ್ಲ, ನಮ್ಮ ಇಂದ್ರಿಯಗಳಲ್ಲಿ ಆತ ನರ್ತನೆ ಮಾಡಿಸ್ತಾ ಇದ್ದಾನೆ. ನಮ್ಮ ಇಂದ್ರಿಯಗಳನ್ನ ಚೆನ್ನಾಗಿ ಕುಣಿಸಬೇಕಾದ್ರೆ ಅವನು ಕುಣಿಯಬೇಕು. ದೇವರ ಕುಣಿದಾಟ ಇಂದ್ರಿಯಗಳಲ್ಲಿ ಆತನ ಕುಣಿದಾಟ ಅದ್ಭುತವಾಗಿ ತೋರುತ್ತ ನಮಗೆ ಅನುಗ್ರಹ ಮಾಡುತ್ತಾನೆ. ಸಕಲ ಬಗೆಯಿಂದ ಸಮವಂತನಾಗು ರುಕ್ಮಿಣೀಪತಿ ವಿಜಯ ವಿಠಲನ್ನ ಸ್ಮರಿಸು. ಕೊನೆ ಹೇಳ್ತಾರೆ ಎಲ್ಲಾ ರೀತಿಯಲ್ಲೂ ಕೂಡ ಸಾಮವಂತನಾಗು, ಭಗವಂತನ ಪದಾರವಿಂದವನ್ನ ಸಾಮ ನಾಮಕ ಭಗವಂತನನ್ನ ಚಿಂತನೆ ಮಾಡಯ್ಯ, ವಿಜಯ ವಿಠಲನ ಪಾದವನ್ನ ಸ್ಮರಿಸು, ಸದಾ ಸ್ಮರಣೆ ಮಾಡಬೇಕು ಅಂತ ಸಾಮೋಪಾಸನೆಯ ಅದ್ಭುತವಾದಂತಹ ಫಲಗಳನ್ನು ಹೇಳಿದರು. ಇನ್ನೊಂದ್ಸಲ ಫಲಗಳನ್ನ ಅಲ್ಲಲ್ಲಿ ಹೇಳಿದ ಫಲಗಳನ್ನ ನೋಡಿದರೆ ಚೆನ್ನಾಗಿ ಹೇಳ್ತಾರೆ ನೋಡಿ. ಕಾಮ ನೀ ಮೂಲದಲ್ಲಿ ಧ್ಯಾನವ ಮಾಡೋ ಧೂಮರಹಿತ ಅಗ್ನಿಯಂತಾಹನು, ಧೂಮರಹಿತವಾದ ಅಗ್ನಿ ಹೇಗೆ ಹೊಡೆಯುತ್ತೋ ಆಚರಣವಾಗ್ತಾ ಹೋಗ್ತೇವೆ. ಕಾಮ ಕ್ರೋಧಗಳೆಲ್ಲ ದಹಿಸಿ ಭಸ್ಮವ ಮಾಡುವ ಆ ಮೃತ್ಯು ಮಾರಿಗಳು ಭೃತ್ಯರಾಹರೋ, ನಮಗೆ ಅಪಮೃತ್ಯು ಯಾವ ತಂಟೆ ಬರಲ್ಲ ನಮಗೆ. ಭೂಮಿಯೊಳಗೆ ಹೇಮವರ್ಣದಂತೆ ಪೊಳೆವ ಸಜ್ಜನರೊಡನೆ, ಸಜ್ಜನರೊಡನೆ ನಾವು ತಿರುಗ್ತ ಒಳ್ಳೆ ಬಂಗಾರದ ವರ್ಣದಿಂದ ಅಂದ್ರೆ ಒಳ್ಳೆ ಕಾಂತಿಯಿಂದ ತಿರುಗೋದಾಗುತ್ತೆ ಸಜ್ಜನರ ಜೊತೆಗೆ. ಭೂಮಿಯೊಳಗೆ ಅಪ್ರತಿಮಾನವ, ಇವನಿಗೆ ಸಮಾನವೇ ಇರಲ್ಲ ಅಂದ್ರೆ ಅವನ ಯಾರು ಸಮಾನರು ಇರ್ತಾರೆ ಅವರಲ್ಲಿ ಜಾಸ್ತಿ ಆಗಿರ್ತಾನೆ ಇವ. ಭೀಮ ಭವ ವಾರಿಜಿ ಆವಾಗ ಗೋವತ್ಸ ಪದೋದಕ ಸಾಮೀಪ್ಯದಲ್ಲಿ ಕಾಣಿಸುತ್ತಿಪ್ಪದೋ, ಈ ಭೀಕರವಾಗಿರ್ತಕ್ಕಂತಹ ಸಂಸಾರ ಅವನಿಗೆ ಆಕಳ ಕರುವಿನ ಪಾದದಲ್ಲಿರುವ ಚಿಕ್ಕ ನೀರಿನ ಕುಂಟೆಯಂತೆ ಕಾಣಿಸ್ತಾ ಇರುತ್ತೆ ಈ ಸಂಸಾರ. ಶ್ಯಾಮರ್ಷ ಬರ ವರ್ಣ ದೇವನೇ ಆ ಭಗವಂತನ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನಂತರ ಭಕ್ತಿಯಲ್ಲಿ ಜನರು ಕೊಂಡಾಡಿ ಈ ಸಾಮರೂಪಗಳು ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಮಂತು ಬುದ್ಧಿ ಬಲು ದೂರಾಗಿ ಹೋಗುವುದು, ಸಂಕಟ ತೊಳಗುವುದು, ದೇಹದೊಳಗಿದ್ದ ಓಂಕಾರ ಮೂರ್ತಿ ವಿಜಯ ವಿಠಲನಲ್ಲಿ ಅಲಂಕಾರನಾಗಿ ಪೂಜಿಪ ಜೀವ ಹೃದ್ಗತನ. ಈ ರೀತಿಯಲ್ಲಿ ಸಾಮೋಪಾಸನೆಯನ್ನು ನಾವು ನೋಡಿದೆವು, ಸಾಮಚಿಂತನೆಯನ್ನು, ಆ ಫಲಗಳನ್ನು ವಿಸ್ತಾರವಾಗಿ ವಿಜಯರಾಗಿ ಕೊಟ್ಟಿದ್ದಾರೆ. ಇನ್ನ ಚತುರ್ದಶಿಯಲ್ಲಿ ನಂತರ ಬರತಕ್ಕಂತಹ ಪ್ರಕರಣ ವೇದಾಧ್ಯಯನ ಪ್ರಕರಣ. ಸೂಕ್ಷ್ಮ ಕಾರ್ಯ ಇರುವುದು. ಸೂಕ್ಷ್ಮ ಕಾರ್ಯ ಅಂದರೆ ಭಗವಂತನಿಂದ ಏನು ಬಯಸದೆ ಮಾಡುವ ಕಾರ್ಯ ಸೂಕ್ಷ್ಮ ಕಾರ್ಯ. ನಿಷ್ಕಾಮ ಕಾರ್ಯ ಅಷ್ಟೇ ಅಲ್ಲದೆ ನಮ್ಮ ಒಳಗೆ ಸೂಕ್ಷ್ಮವಾಗಿ ವ್ಯಾಪಿಸಿದ ಭಗವದ್ ರೂಪಗಳನ್ನು ಚಿಂತನೆ ಮಾಡುವ ಕಾರ್ಯ ಸೂಕ್ಷ್ಮ ಕಾರ್ಯ. ಎರಡು
ರೀತಿಯ ಸೂಕ್ಷ್ಮ ಕಾರ್ಯ ಪರ್ಯಾಯ ಶಬ್ದ ಆಯ್ತಾ? ಸ್ಥೂಲ ಸೂಕ್ಷ್ಮ
ಸ್ಥೂಲ ಪುಣ್ಯ ಕೊಡತಕ್ಕದ್ದು ಸ್ಥೂಲ ಕಾರ್ಯ, ಸೂಕ್ಷ್ಮ ಪುಣ್ಯ ಕೊಡತಕ್ಕದ್ದು ಸೂಕ್ಷ್ಮ. ಸೂಕ್ಷ್ಮ ಪುಣ್ಯ ಅಂದರೆ ಹಾಳಾಗದೇ ಇರುವ ಪುಣ್ಯ. ಮೋಕ್ಷಕ್ಕೆ ಕಾರಣ ಪುಣ್ಯ. ಈ ಸ್ಥೂಲ ಪುಣ್ಯಗಳೆಲ್ಲ ಬರೀ ಸುಖ ಕೊಟ್ಟು ಹಾಳಾಗತ್ತಷ್ಟೇ ಹೊರತು ಮೋಕ್ಷದ ಪರ್ಯಂತ ನಮ್ಮನ್ನು ಕರ್ಕೊಂಡು ಹೋಗಲ್ಲ, ಕಟ್ಟಿ ಹಾಕುತ್ತಿನ್ನ. ಇಷ್ಟೇ ಅವರು ಕೇಳಿದಿವೆಲ್ಲ ದೊಡ್ಡ ವಿಚಾರಗಳು, ದೊಡ್ಡವರ ವಿಚಾರಗಳು. ನಾವು ಆ ಮಟ್ಟದಲ್ಲಿ ಇಲ್ಲ. ಆ ರೀತಿ ಚಿಂತನೆ ಬರುತ್ತ, ಬರಬೇಕಾದ್ರೆ ಏನು ಮಾಡಬೇಕು ಅಲ್ವಾ? ಅದೇ ಹೇಳಿದ್ರು, ಈ ಸಾಮ ಚಿಂತನೆ ಮಾಡ್ತಾ ಬಂದರೆ ನಾವು ದೊಡ್ಡವರಾಗ್ತೇವೆ. ಅಕ್ಕ ದೊಡ್ಡವರಾಗಲ್ಲ, ನಾನು ದೊಡ್ಡತನ ಬಿಟ್ಟು ದೊಡ್ಡವರಾಗ್ತೇವೆ. ದೊಡ್ಡತನ ಏನಿದೆ ಹೇಳಿ ನಮ್ಮಲ್ಲಿ?
ಅಜ್ಞಾನ.
ದೇವರನ್ನ ಮರುತಿರುವುದು ದೊಡ್ಡತನ, ಅದಕ್ಕೆ ಯಾವುದಿಲ್ಲ. ದೇವರನ್ನ ಸತತ ಮರೆತಿರೋದೇ ದೊಡ್ಡತನ. ನಾನು ದೇವರ ಅನೀನ ಸದಾ ಅಂತ ತಿಳಿಯೋದೇ ದೊಡ್ಡತನ. ಆ ದೊಡ್ಡತನ ಬಂದ್ರೆ ಆಯ್ತು, ನಾವು ದೊಡ್ಡವರಾಯ್ತು. ಆದರೆ ಅಲ್ಲಿ ಸತ್ತಪ್ಪು ತಿಳಿಯುತ್ತೇವೆ ನಾವು. ನಾನು ಹೋದರೆ ಹೋದೇನು ಅಂತ ಕನಕದಾಸರು ಹೇಳ್ತಾರಲ್ಲ, ಅದು ಏನರ್ಥ ಮಾಡ್ಕೊಂಡಿದ್ದೀರಾ? ನಾನು ಅನ್ನೋದೇ ಹೋಗಿಬಿಟ್ರೆ ಈ ನಾನುಗಳು ತುಂಬಾ ಇವೆ. ನಾನು ಅನ್ನೋದು ತುಂಬಾ ಇವೆ. ಇವಾಗ ನೀವ್ಯಾರು? ನಾನು ಅಂದ್ರೆ ರೆಕಗ್ನಿಷನ್ಗಾಗಿ ನಾನು ಅಂತ ಹೇಳ್ತೀವಲ್ಲ, ಆ ನಾನು ಮೋಕ್ಷದಲ್ಲೂ ಇರುತ್ತೆ. ಅದು ಹೋಗುತ್ತೆ ಅನ್ನೋರು ಬೇರೆ ಅದ್ವೈತಿಗಳು. ಅಲ್ಲಿ ನಾನೇ ಇರಲ್ಲ, ದೇವರೊಂದೇ ಇರೋದು ಇಲ್ಲ. ಈ ನಾನು ಇದ್ದೇ ಇರುತ್ತೆ, ಯಾವಾಗಾದ್ರೂ ಇದ್ದೇ ಇರುತ್ತೆ. ಮತ್ತೆ ಇನ್ಯಾವ ನಾನು ಹೋಗುತ್ತೆ ಅಂದರೆ ಎರಡು ನಾನುಗಳು ಹೋಗಬೇಕು. ಒಂದು ನಾನು ಯಾವುದು ಅಂದರೆ ಅಹಂಕಾರ, ದೇವರಿಲ್ಲ ನಾನೇ, ಆ ನಾನು ಹೋಗಬೇಕು. ಎರಡನೇ ನಾನು ಇನ್ನೊಂದು ಇದು ನೋಡಿ, ನಮ್ಮ ತಲೆಗೆ ಬರಲ್ಲ, ದೊಡ್ಡ ಭೂತ. ಏನು ಈ ಶರೀರ ನೋಡಿ ನಾನು, ಈ ಇದೇ ದೊಡ್ಡದು. ಆ ಎರಡು ನಾನುಗಳು ಹೋಗಬೇಕು. ಈ ಒಳಗಿನ ನಾನು ನಾನು ಅಂತ ಪಾಪ ಏನು ಮಾಡಲ್ಲ, ಅದು ಹಾಗೆ ಇರುತ್ತೆ. ಇನ್ನು ಮುಂದೆ ಬರತಕ್ಕಂತಹ ಪ್ರಕರಣ ಒಳ್ಳೆ ಇಡೀ ಜೀವನವನ್ನೇ ಸಾರ್ಥಕಗೊಳಿಸುವ ಪ್ರಕರಣ. ಚೆನ್ನಾಗಿ ಕೇಳಿ, ಆಯುರ್ಯಜ್ಞ ಪ್ರಕರಣ. ಅದಕ್ಕೆ ದಾಸರಾಯರು ಹೇಳ್ತಾರೆ ಒಂದು ಮಾತು, ದಿವಸಗಳೆಂಬ ಸಮಯಗಳನ್ನು ನಿರಂತರ ಹೋಮಿಸುತ್ತ ಭಗವಂತನ ಕೊಂಡಾಡು. ದಿವಸಗಳೆಂಬ ಸಮಯಗಳನ್ನು ಹೋಮಿಸುತ್ತ ಅಂದ್ರೆ ಎಲ್ಲಿ ಆಗ್ತೀನಿಯೋ, ದಿವಸ ಕೈಗೆ ಸಿಗೋದೇ ಇಲ್ಲ. ಹೋಮ ಮಾಡೋಣ ಸಿಗತ್ತ ಕೈಗೆ? ಸಿಗೋದೇ ಇಲ್ಲ. ಮತ್ತೆ ಹೇಗೆ ಮಾಡಬೇಕೋ ಗೊತ್ತಿಲ್ಲ, ಸುಮ್ಮನೆ ಪದ್ಯ ಹೇಳೋದು ಗೋವಿಂದ ಅಂತ ಇಲ್ಲಿ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ದಿವಸಗಳನ್ನು ಭಗವಂತನಿಗೆ ಆಹುತಿಯನ್ನು ಕೊಡುವ ಕ್ರಮ, ಇಡೀ ಜೀವನವನ್ನೇ ಭಗವಂತನಿಗೆ ಯಜ್ಞ ಅಂತ ಚಿಂತನೆ ಮಾಡುವ ಕ್ರಮವನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಇದು ಸರ್ವ ಮುಮುಕ್ಷು ಯೋಗ್ಯಂ. ಇದು ದೊಡ್ಡವರಿಗೆ ನಂಬಲ್ರಿ ಇಲ್ಲ, ಇದು ಎಲ್ಲರಿಗೆ ಅವರ ಮಾತಲ್ಲಿ ಹೇಳ್ತಾರೆ. ಸರ್ವ ಮುಮುಕ್ಷು ಯೋಗ್ಯಂ, ಯಾರ್ಯಾರು ಮೋಕ್ಷಕ್ಕೆ ಹೋಗಬೇಕು ಅಂತ ಇಚ್ಛಾ ಪಡ್ತಾರೋ ಅವರಿಗೆಲ್ಲ ಯೋಗ್ಯವಾದ. ಅಷ್ಟೇ ಅಲ್ಲ, ಅಪರೋಕ್ಷ ಅಂತರಂಗ ಸಾಧನ, ಅಪರೋಕ್ಷ ಜ್ಞಾನ ಬರಲಿಕ್ಕೆ ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ ಸಾಧನ. ಅಷ್ಟೇ ಅಲ್ಲ, ಗೋಪ್ಯತನ ಬಹಳ ಸೀಕ್ರೆಟ್ ಆದ್ದು ಅಂತ ಹೇಳ್ತಾರೆ. ಎಲ್ಲರಿಗೂ ಹೇಳಬೇಡಿ ಅಲ್ಲ, ನಮಗೆಲ್ಲ ಹೇಳ್ತಾ ಇದ್ದೀರಲ್ಲ, ಎಲ್ಲರಿಗೂ ಹೇಳಬೇಡಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀರಲ್ಲ ಅಂದ್ರೆ ಇಷ್ಟು ಆದಷ್ಟು ಸಜ್ಜನರಿಗೆ ಹೇಳಿ. ಎಲ್ಲರಿಗೂ ಹೇಳಬೇಡಿ ಎಂಬುದರ ಉದ್ದೇಶ ಎಲ್ಲರೂ ಅಂದ್ರೆ ಯಾರು? ಯೋಗ್ಯತೆ ಇಲ್ಲದವರು, ಯೋಗ್ಯತೆ ಇಲ್ಲದವರಿಗೆ ಹೇಳಬೇಕು. ಯೋಗ್ಯತೆ ಅಂದರೆ ಏನು ಅಂತ ಮತ್ತು ಭಗವಂತನಲ್ಲಿ ಭಕ್ತಿ ಇಲ್ಲದೆ ಇರುವುದು ಪ್ರಧಾನ ಯೋಗ್ಯತೆ ಇಲ್ಲ. ದೇವರಲ್ಲೇ ಚೂರು ಭಕ್ತಿ ಇಲ್ಲ ಬೇಡ, ಅವರು ಕರಿಬೇಡಿ. ಎರಡನೆಯದು, ಇನ್ನೊಂದು ಯಾವುದು ಅಂದರೆ ಕೇಳಿದ್ದನ್ನ ಅನುಷ್ಠಾನಕ್ಕೆ ಯಾರು ಇಡಲ್ಲ, ನಿತ್ಯ ಚಿಂತನೆ ಮಾಡಲ್ಲ, ಅವರು ಯೋಗ್ಯರಲ್ಲ
ಅಂತೆ.
ಹಾಗಾದ ಮತ್ತೆ ನನಗ್ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿ, ನೀವೆಲ್ಲ ಅನುಷ್ಠಾನ ಮಾಡ್ತೀರಾ ಅಂತ ನನಗೆ ತುಂಬಾ ನಂಬಿಕೆ. ನಿನ್ನೆ ಅಲ್ಲಿ ಸ್ವಾಮಿಗಳು ಆಶ್ರಮ ಕೊಟ್ಟರು, ತುಂಬಾ ಚೆನ್ನಾಗಿತ್ತು, ಬಹಳ ಚೆನ್ನಾಗಿ ನಡೀತು. ಆ ಕೊಡುವ ಕಾಲಕ್ಕೆ ಪ್ರಣವನಂದರು ಪ್ರವೇಶ ಮಾಡಿ ಆಚಾರ್ಯರು ಕೊಟ್ಟಂತ ಆ ಶಪಥವನ್ನ ಮಾಡಿಸ್ತಾರೆ ಅವರಿಂದ. ಆದರೆ ಅಲ್ಲಿ ಸ್ವಲ್ಪ ಕ್ರಮ, ಶಪಥ ಮಾಡಿಸಿ ಉಪದೇಶ ಕೊಡಬೇಕು. ಸ್ವಾಮಿಗಳು ಉಪದೇಶ ಕೊಟ್ಟು ಶಪಥ ಮಾಡಿಸಿದ್ರು. ಅದೇ ಕೇಳಿದ್ರು ಅಲ್ಲಿ, ಅಲ್ಲಿ ಶಪಥ ಮಾಡಿಸಿ ಉಪದೇಶ ಕೊಡಬೇಕಲ್ಲ, ನೀವು ಉಪದೇಶ ಮಾಡಿ ಶಪಥ ಕೊಡ್ತಾ ಇದ್ದೀರಾ ಅಂತ ಪ್ರಶ್ನೆ ಬರುತ್ತೇನೋ. ನನಗೆ ನನ್ನ ಶಿಷ್ಯನ ಮೇಲೆ ನಂಬಿಕೆ ಇದೆ, ಅದಕ್ಕೆ ಶಿಷ್ಯನ ಮೇಲೆ ನಂಬಿಕೆ ಇದೆ, ಅಷ್ಟು ಗಾಢವಾದ ನಂಬಿಕೆ ಇದೆ. ಅದಕ್ಕೆ ಉಪದೇಶ ಕೊಟ್ಟು ನಂತರ ಹೇಳ್ತಾ ಇದ್ದೇನೆ, ಅವರ ನೆಪದಿಂದ ನಿಮಗೆ ಹೇಳ್ತಾ ಇದ್ದೇನೆ, ಅವನಿಗೆ ಬೇಕಾಗಿಲ್ಲ ಅಂತ. ಹಾಗೆ ನನಗೂ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ, ನೀವೆಲ್ಲ ಕೇಳಿದವರು ಅನುಷ್ಠಾನ ಮಾಡಿಯೇ ಮಾಡ್ತೀರಾ, ಆದ್ದರಿಂದ ನಾನು ಹೇಳ್ತಾ
ಇದ್ದೇನೆ. ಆಶ್ರಮ
ನಾಮ ಮಾಡಿಬಿಡ್ತಾ ಇದ್ದೇನೆ. ಆಶ್ರಮ ನಾಮ ಈಶಪ್ರಿಯ, ಎಲ್ಲ ಎಲ್ಲ ಸೇರಿಸಿದ್ದವರು ಅಲ್ಲಿ ಪ್ರಿಯ ಅಂತ ಪರಂಪರೆಯಲ್ಲಿ ಪ್ರಿಯ ಅಂತ ಪದ ಅಲ್ಲಿ ತುಂಬ ಇದೆ. ಇವರ ಗುರುಗಳ 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 ಗುರುಗಳು ವಿವಿಧ ಪ್ರಿಯರು, ಅವರ ಹಿಂದೆ ಪ್ರಿಯ ಅಂಬುದು ಹೆಚ್ಚು ಬಂತಾನೆ. ಇವರು ವಿಶ್ವಪ್ರಿಯರು, ಪ್ರಿಯ ಅಂತ ಬರಬೇಕು. ವಿಭುದೇಶರು ಹಾಗೆಲ್ಲ ಈಶರು ಬಂದರಲ್ಲಿ, ಅದಕ್ಕೆ ಈಶ ಪ್ರಿಯ ಎರಡು ಸೇರಿದ್ದವು ಈಶ ಪ್ರಿಯ. ಇನ್ನ ಗೋಪ್ಯತಮಂ ಶುಣುತ ಯೋಗ್ಯ, ಯೋಗ್ಯರಾದವರಿಗೆ. ಇನ್ನ ಗೋಪ್ಯತಮ ಅಂದರೆ ಅಲ್ಲ ರೀ, ಎಲ್ಲರೂ ಯೋಗ್ಯರೇ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ? ಕೆಲವರು ಇರಲ್ಲ ಅಂದರೆ, ಗೋಪ್ಯ ಅನ್ನೋ ಶಬ್ದಕ್ಕೆ ಅರ್ಥ ಇಷ್ಟೇ, ಎಲ್ಲರೂ ಕೇಳಿದರೂ ಕೂಡ ಭಗವಂತ ಯಾರ ತಲೆಯಲ್ಲಿ ಇದನ್ನು ಕೂಡಿಸಿ ಚಿಂತನೆ ಮಾಡಿಸಬೇಕೋ ಅವರಿಂದ ಮಾತ್ರ ಗ್ರಹಣ ಮಾಡಿಸ್ತಾನೆ. ಅದೇ ರಹಸ್ಯ. ಅಂದರೆ ಪಬ್ಲಿಕ್ಕಲ್ಲಿ ಒಂದು ವೇಳೆ ತಪ್ಪಿದ್ದಲ್ಲ ಹೇಳಿ ಅಂದರೆ ಅಲ್ಲಿ ಹೇಳಿದ್ವಿ, ಯಾರು ಗ್ರಹಣ ಮಾಡ್ತಾರೋ ಬಿಡ್ತಾರೋ ಅಂತ ಹೇಳಿದರೆ ಇಲ್ಲ, ಸ್ವಾಮಿ ಯಾರಿಂದ ಮಾಡಿಸ್ಬೇಕೋ ಅವರನ್ನು ಮಾಡಿಸ್ತಾನೆ, ಮಿಕ್ಕವರು ಅಪ್ಪ ಏನೋ ಹೇಳ್ತಾ ಇದ್ದಾರೆ ಅಂತ ಹೊರಟು ಹೋಗ್ತಾರೆ. ಅಲ್ಲಿ ಕೆಲವರು ಕೇಳಿ ತುಂಬ ಚೆನ್ನಾಗಿದೆ ಅಂತ ಅಲ್ಲೇ ಬಿಟ್ಟು ಹೋಗ್ತಾರೆ, ಅಲ್ಲಿಗೆ ಅರ್ಧ ಫಿಲ್ಟರ್ ಆಗೋಬಿಡ್ತಾರೆ. ಕೆಲವರು ಮಾತ್ರ ನಿಮ್ಮಂಥವ್ರು ಪಾಪ ಮಧ್ಯಾಹ್ನ ಹೊತ್ತಿಗೆ ಕೂತ್ಕೊಂಡು ಕೇಳೋರು ಬಂದು ಇದನ್ನು ಕೇಳಲಿಕ್ಕೆ ಸ್ವಲ್ಪ ಅನುಷ್ಠಾನ ಮಾಡಲಿಕ್ಕೆ ಶುರು ಮಾಡ್ತೀರಾ. ಒಂದು ಸಲ ನಾನಿಷ್ಟು ಹೇಳಬೇಕಾಗಿಲ್ಲ, ಅನುಷ್ಠಾನಕ್ಕಿಟ್ಟು ಇಟ್ಟು ಇಟ್ಟು ಚೂರು ನಿಮಗೇನೆ ಅನುಭವ ಅಂತ ನೀವೇ ಬಿಡಲ್ಲ ಮತ್ತು ನೀವೇ ಹೊರತಾ ಆಯುತ್ತೀರ. ಆ ಬರೋವರಿಗೆ ನಾನು ಚೂರು ಬೀಸಬೇಕಷ್ಟೆ. ಅಷ್ಟೇ ಅಲ್ಲ, ಹೇಗೆ ಮಕ್ಕಳಿಗೆ ತಾಯಿ ಬೆನ್ನನ್ನು ಬಡಿದು ಹೇಳ್ತಾಳೆ, ಮಡಪ ಮಡಪ ಹೇಳ್ತಾಳೆ, ನಿರಂತರ ಪರಮಾದರೇಣ ಏವಂ ಅನುಸಂಧೀತ, ನಿರಂತರ ಪರಮಾದರದಿಂದ ಇದನ್ನು ಚಿಂತನೆ ಮಾಡ್ತಾ ಬನ್ನಿ. ಏನಿದೆ ಅಂದರೆ, ಜೀವ ಹುಟ್ಟಿದ ಕೂಡಲೇ ಅವನ ಜೊತೆಗೇನೆ ಅವನ ಜೀವನ ಹುಟ್ಟು, ಆ ಜೀವನವೇ ದೊಡ್ಡ ಯಜ್ಞ ಶುರುವಾಗುತ್ತೆ. ಇಲ್ಲಿ ಜೀವನವನ್ನ ದೊಡ್ಡ ಯಜ್ಞಕ್ಕೆ ಹೋಲಿಸ್ತಾ ಇದ್ದಾರೆ. ಹೊರಗಿನ ಯಜ್ಞದ ಕ್ರಮವನ್ನು ತಿಳಿಸಿಕೊಡುತ್ತಾರೆ. ಹೊರಗಿನ ಯಜ್ಞ ಹೇಗೆ, ನಮ್ಮ ಜೀವನದ ಯಜ್ಞ ಹೇಗೆ. ಅಂದರೆ ನಾವು ಜೀವನದಲ್ಲಿ ಯಜ್ಞ ಮಾಡೋದು ಅಂದ್ರೆ ಪೈಸಾ ಖರ್ಚಿಲ್ಲ ನಮಗೆ, ಯಾವ ಕಟ್ಟಿಗೆ ತುಪ್ಪ ಅದು ಇದು ಯಾವುದೂ ಇಲ್ಲ, ಎಲ್ಲ ಒಳಗೆ ಕೂತಿದೆ. ಅದನ್ನು ಚಿಂತನೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಅಲ್ಲ ಒಳಗೆ ಎಲ್ಲ ಕೂತಿದ್ರೆ ಇದ್ದದ್ದನ್ನೇ ಗೋವಿಂದ ಅಂದ್ಬಿಟ್ರೆ ಅಷ್ಟು ಫಲ ಬರುತ್ತಾ? ಅಂದರೆ ನಾವು ಹೊರಗಿನ ಯಜ್ಞಗಳು ಕೋಟಿ ಯಜ್ಞಗಳು ಮಾಡಿದರೂ ದೇವರ ಪ್ರೀತಿ ಅಷ್ಟು ಬರಲ್ಲ, ಇದು ಮಾಡಿದಷ್ಟು ಭಗವಂತ ಪ್ರೀತನಾಗ್ತಾನೆ, ಅದರ ಫಲ ನೋಡುತ್ತಾ ಬರಬಹುದು. ಇನ್ನು ಯಜ್ಞ ಅಂತ ಹೇಳಿದರೆ ಹೋಮ ಅಲ್ಲ, ಹೋಮ ಒಂದು ಗಂಟೆಯಲ್ಲಿ ಮುಗಿಯೋದು, ಯಜ್ಞ ಹಾಗಲ್ಲ. ಕೆಲವು ದಿನಗಳ ಪರ್ಯಂತ, ತಿಂಗಳುಗಳ ಪರ್ಯಂತ, ವರ್ಷಗಳ ಪರ್ಯಂತ ಋಷಿಗಳು ಮಾಡಿದರೆ, ಸತ್ರ ಯಾಗ ಆದರೆ ಸಾವಿರ ವರ್ಷಗಳು ಮಾಡಿದರಂತೆ, ಸಹಸ್ರ ಸಮಾಸತ. ಕೆಲವರು ನೂರು ವರ್ಷಗಳ ಕಾಲ, ಕೆಲವರು ತಿಂಗಳುಗಳ ಕಾಲ, ಕೆಲವರು ದಿನಗಳ ಕಾಲ ಮಾಡುತ್ತಾರೆ. ಹಾಗಾದರೆ ಅದು ಯಾಗ ಯಜ್ಞ ಅಂತ ಹೆಸರು. ಆ ಯಜ್ಞದಲ್ಲಿ ಮೂರು ಭಾಗ, ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ. ಪ್ರಾತಃ ಸವನ ಅಂದರೆ ಬೆಳಿಗ್ಗೆ ಮಾಡುವ ಯಜ್ಞದ ಕಾರ್ಯಕ್ರಮ, ಮಾಧ್ಯಂದಿನ ಸವನ ಮಧ್ಯಾಹ್ನ ಮಾಡುವ ಯಜ್ಞದ ಕಾರ್ಯಕ್ರಮ, ಸಾಯಂ ಸವನ ಅಂದರೆ ಸಂಜೆ ಮಾಡುವ ಯಜ್ಞದ ಕಾರ್ಯಕ್ರಮ. ಈ ಮೂರಲ್ಲದೆ ಪ್ರಾತಃ ಸವನ ಪ್ರಾರಂಭ ಆಗಲಿಕ್ಕಿಂತ ಮೊದಲೊಂದು ಚೂರು ಕಾಲ ಇರಬೇಕಲ್ಲ, ಮೂರು ಕಾಲಗಳು ಮುಗಿದ ಮೇಲೆ ಒಂದು ಕಾಲ ಇರಬೇಕಲ್ಲ, ಯಜ್ಞ ಆರಂಭಕ್ಕಿಂತ ಮೊದಲು ಕಾಲ, ಯಜ್ಞಾಂತದ ಕಾಲ. ಈ ಮೂರು ಕಾಲಗಳಲ್ಲದೆ ಮೊದಲು ಕೊನೆ ಕಾಲ ಎರಡು ಸೇರಿಸಿದರೆ ಐದು ಕಾಲಗಳಾಯಿತು. ಐದು ಕಾಲಗಳಿಗೂ ಭಗವದ್ ರೂಪ ನಿಯಾಮಕವಾಗಿದೆ. ಹಾಗಲ್ಲದೆ ಯಜ್ಞದಲ್ಲಿ ವಸು, ರುದ್ರ, ಆದಿತ್ಯರಿದ್ದಾರೆ, ಅವರೇ ನಿಯಾಮಕರಾಗಿರುತ್ತಾರೆ. ಸಾಮಾನ್ಯವಾಗಿ ಹೋಮ ಅಂತ ಮಾಡಿದಾಗ ಆ ಹೋಮ ಎಷ್ಟು ಕಾಲ ಆಗುತ್ತೋ ಅದು ಗಂಟೆಯೋ ಎರಡು ಗಂಟೆಯೋ ಆಗುತ್ತೆ ಹೋಮ ಮಾಡಬೇಕು. ಅದನ್ನು ಮೂರು ಭಾಗ ಮಾಡುತ್ತಾರೆ, ಅದರಲ್ಲೂ ಮೂರು ಭಾಗ ಮಾಡಿ ವಸು, ರುದ್ರ, ಆದಿತ್ಯರನ್ನು ಪ್ರಾರ್ಥನೆ ಮಾಡಿ ಇಲ್ಲಿ ಬೇಕಾದ್ರೆ ಹೋಮ ಇಲ್ಲಿ ನಡೆಯುತ್ತಲ್ಲ, ಒಂದ್ಸಲ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇರಿ, ಚೆನ್ನಾಗಿ ಮಂತ್ರ ಕೇಳಿ. ಮೂರು ಸಮಿತನ್ನು ತಗೊಳ್ತಾರೆ, ಮೂರು ಕಡೆ ಇಡ್ತಾರೆ, ಪೂಜಾ ಮಾಡುತ್ತಾರೆ. ಕೊನೆಯಲ್ಲಿ ವಸು, ರುದ್ರ, ಆದಿತ್ಯರಿಗೆ ಅಂತ ಸಮಿತನ್ನು ಇಟ್ಟು ನೀವು ಇಲ್ಲಿ ನಿಂತು ಯಜ್ಞವನ್ನು ರಕ್ಷಣೆ ಮಾಡಿ, ಹಾಗೆ ಯಜಮಾನನನ್ನು ರಕ್ಷಣೆ ಮಾಡಿ ಅಂತ ಪುರೋಹಿತ ಪ್ರಾರ್ಥನೆ ಮಾಡಿ ಇವರಿಂದಲೂ ಪ್ರಾರ್ಥನೆ ಮಾಡಿಸ್ತಾರೆ, ಯಜ್ಞ ಪೂರ್ಣ ಆಗುತ್ತೆ. ಆ ಹೋಮ ಪೂರ್ಣ ಆದ ಕೂಡಲೇ ಆ ಮೂರು ಸಮಿತನ್ನ ತುಪ್ಪದಲ್ಲಿ ಅದ್ಯ ಆಹುತ ಕೊಡ್ತಾರೆ, ದೇವೇಭ್ಯ ಸ್ವಾಹ, ನಂತರ ವಸುಭ್ಯ ಸ್ವಾಹ, ರುದ್ರಾದಿತ್ಯಭ್ಯ ಸ್ವಾಹ ಅಂತ ಕೊಡುತ್ತಾರೆ. ವಸು, ರುದ್ರ, ಆದಿತ್ಯರಿಗೆ ಆಹುತಿ ಕೊಟ್ಟು ನೀವು ಇಷ್ಟರ ಪರ್ಯಂತ ಎಷ್ಟು ಹೊತ್ತಿತ್ತೋ ಅದರಲ್ಲಿ ಮೂರು ಭಾಗ ವಸು, ರುದ್ರ, ಆದಿತ್ಯರು ರಕ್ಷಣೆ ಮಾಡಿದ್ದೀರಾ, ನಿಮ್ಮ ರಕ್ಷಣೆ ಮಾಡಿದ್ದಕ್ಕೆ ನಿಮ್ಮಲ್ಲಿರುವ ಭಗವಂತನ ಪ್ರೀತ್ಯರ್ಥವಾಗಿ ಈ ಆಹುತಿಗಳನ್ನು ಕೊಡುತ್ತಾ ಇದ್ದೇವೆ ಅಂತ ಕೊಟ್ಟಾಗ ಅವರು ಪ್ರೀತರಾಗಿ ಯಜ್ಞ ಪೂರ್ಣ
ಮಾಡುತ್ತಾರೆ.
ಪ್ರತಿ ಒಂದರಲ್ಲೂ
ಆನಂದ
ಎರಡು ಪಕ್ಕ ಎರಡು ಪಕ್ಕದಲ್ಲಿ ಮುಂಭಾಗ ನೋಡಬಹುದು. ಒಂದ್ಸಲ ಹೋಮಕ್ಕೆ ಇಲ್ಲಿ ಕೊಡಿ, ಯಾರೊಂದು ಹೋಮಕ್ಕೆ ಭಗವಾನ್ ಹೋಮ ಕೊಡಿ, ಕೊಟ್ಟ ಕಾಲ
ಕೃಷ್ಣ ಚಿಂತನೆ
ಅಷ್ಟು ಇಷ್ಟೇ, ಆಹುತಿಗಳು ಬೇರೆ ಆಗುತ್ತೆ. ಸರಿ, ಈ ಮೂರು ಕಾಲಗಳು, ಮೂರು ಕಾಲಗಳಲ್ಲಿ ವಸು, ರುದ್ರ, ಆದಿತ್ಯರು, ಅಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನರು ನಿಂತಿರ್ತಾರೆ. ಯಜ್ಞ ಆರಂಭ ಕಾಲದಲ್ಲಿ ನಾರಾಯಣ, ನಂತರ ವಾಸುದೇವ, ನಂತರ ಸಂಕರ್ಷಣ, ನಂತರ ಪ್ರದ್ಯುಮ್ನ, ಯಜ್ಞಾಂತ ಕಾಲದಲ್ಲಿ ಇಷ್ಟು ಇಷ್ಟು ಚಿಂತನೆ ಮಾಡಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಪ್ರಾತಃಸವನ ಅಂದರೆ ಯಾವ ಎರಡು ರೀತಿ ಪ್ರಾತಃಸವ ಇಡೀ ಜೀವನ ಎಷ್ಟು ವರ್ಷಗಳು ನಮ್ಮದು ಇಷ್ಟು ಬಂದರೆ ಹೇಳಿದಂತೆ ನಮಗಿರೋದು ಆಯುಷ್ಯ 100 ವರ್ಷ ಲೆಕ್ಕ ಮಾಡುವ ರೀತಿ ಎರಡು ರೀತಿ ವರ್ಷಕ್ಕೆ 10 ತಿಂಗಳ ಲೆಕ್ಕ ಪ್ರಕಾರ ವರ್ಷಕ್ಕೆ 10 ತಿಂಗಳ ಲೆಕ್ಕ ಪ್ರಕಾರ 116 ವರ್ಷ ವರ್ಷಕ್ಕೆ 12 ತಿಂಗಳ ಲೆಕ್ಕ ಪ್ರಕಾರ 100 ವರ್ಷ ಅಷ್ಟೇ ಆಯುಷ್ಯ ಏನು ಜಾಸ್ತಿ ಆಗಲಿಲ್ಲ 116 ವರ್ಷ ಏನು ಆಗಿಲ್ಲ 100 ಹೇಳುವ ರೀತಿ ಬೇರೆ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದೆ ಅದು ಹೇಳುತ್ತಾರೆ ಕಿಂಚಿತ್ ಫಲಾಧಿಕ ವಿಂಶತಿ ಘಟಿಕಾಧಿಕ ದಶದಿನಾಧಿಕ ದಶಮಾಸಾತ್ಮಕ ವರ್ಷ ವಿವರ್ಷಯ ಒಂದು ವರ್ಷಕ್ಕೆ 8 ತಿಂಗಳು ಅಂದರೆ 10 ತಿಂಗಳು ಅಂತ ಲೆಕ್ಕ ಇಟ್ಟುಕೊಂಡ್ರೆ ಆ ಪ್ರಕಾರ ನೋಡಿದಾಗ 116 ವರ್ಷಗಳ ಕಾಲ ಇಲ್ಲದಿದ್ದರೆ 100 ವರ್ಷಗಳ ಕಾಲ ಈ 116 ವರ್ಷ ಆದರೂ ಸುಲಭ ಆಗುತ್ತೆ ನಮಗೆ ಅಂದರೆ ಆ ಪ್ರಕಾರವೇ ಎಲ್ಲ ಲಿಂಗಡಾಗಿದೆ ಇದನ್ನು 100 ಭಾಗ ಮಾಡ್ತಾ ಇದ್ದಾರೆ 24 ವರ್ಷಗಳ ಕಾಲ ಒಂದು 44 ವರ್ಷಗಳ ಕಾಲ ಒಂದು 48 ವರ್ಷಗಳ ಕಾಲ ಹೌದಾ ಅದರಲ್ಲಿ 20 ಹುಟ್ಟಿದಾಗ್ಲಿಂದ 24 ವರ್ಷಗಳ ಕಾಲ ಪ್ರಾತಃಸವನ 44 ವರ್ಷಗಳ ಕಾಲ ಮಾಧ್ಯಮ ದಿನ ಸವ 48 ವರ್ಷಗಳ ಕಾಲ ಸಾಯಂ ಸವ ಸರಿ ಇಲ್ಲಿ ಪ್ರಾತಃಸವನದಲ್ಲಿ ಯಜ್ಞದಲ್ಲಿ ಮಂತ್ರಗಳಿಂದ ಹೋಮ ಮಾಡುತ್ತಾರೆ ಎಂಥ ಮಂತ್ರಗಳಿಂದ ಹೋಮ ಮಾಡುತ್ತಾರೆ ಎಂದು ಹೇಳುತ್ತಾರೆ ಗಾಯತ್ರಿ ಛಂದಸ್ಸಿನಿಂದ ಕೂಡಿದ ಮಂತ್ರಗಳಿಂದ ಹೋಮ ಮಾಡುತ್ತಾರೆ ಗಾಯತ್ರಿ ಛಂದಸ್ಸಿನಲ್ಲಿ ಎಷ್ಟಕ್ಷರ 24 ಅಕ್ಷರ ಗಾಯತ್ರಿ ಛಂದಸ್ಸಿನಲ್ಲಿ 24 ಅಕ್ಷರ 24 ಅಕ್ಷರಗಳಿಂದ ಕೂಡಿದ ಮಂತ್ರಗಳಿಂದಲೇ ಪ್ರಾತಃಸವನದಲ್ಲಿ ಆಗುತ್ತೆ ಇಲ್ಲೂ ಕೂಡ 24 ವರ್ಷಗಳಿಂದಲೇ ಕೂಡಿದ ಆಯುಷ್ಯ ಹಾಗಾದರೆ 24 ಅಕ್ಷರಗಳಿಂದ ಕೂಡಿದ ಮಂತ್ರದಲ್ಲಿ ಆ 24 ಅಕ್ಷರಗಳಿಗೆ ಯಾರ ಅಭಿಮಾನಿ ದೇವತೆಗಳಿರ್ತಾರೋ ಭಗವದ್ ರೂಪಗಳಿರುತ್ತೋ ಆ ರೂಪಗಳೇ ನಮ್ಮ 24 ವರ್ಷಗಳಿಗೂ ನಿಯಾಮಕವಾಗಿದೆ ಇದು ಪ್ರಾತಃಸವನ ಪ್ರಾತಃಸವನಕ್ಕೆ ಯಾರ ಅಭಿಮಾನಿಗಳು ವಸುಗಳು ವಸುಗಳು ಅಂದರೆ ಸನಾತನ ಮತಲೆಯಲ್ಲಿ ಹೋಗುತ್ತೆ ಅಷ್ಟವಸುಗಳಂತೆ ಹೋಗುತ್ತೆ ಇಲ್ಲಲ್ಲ ಯಜ್ಞದಲ್ಲಿ ಅಷ್ಟವಸುಗಳೇ ಈ ಯಜ್ಞದಲ್ಲಿ ಅಷ್ಟವಸುಗಳಲ್ಲ ತತ್ವಾಭಿಮಾನಿ ದೇವತೆಗಳು ತತ್ವಾಭಿಮಾನಿ ದೇವತೆಗಳೇ 3 ಸವನಗಳಲ್ಲಿ ಪ್ರಾತಃಸವನ ಮಾಧ್ಯಂದಿನ ಸವನ ಸಾಯಂ ಸವನ 3 ಸವನಗಳಲ್ಲಿ ವಸು ರುದ್ರ ಆದಿತ್ಯ ಅಂತ ಹೆಸರಿಟ್ಟುಕೊಂಡಿದ್ದಾರೆ ಪ್ರಾತಃಸ್ತವನದಲ್ಲಿ ತತ್ವಾಭಿಮಾನಿಗಳಿಗೆ ವಸುಗಳು ಅಂತ ಯಾಕೆ ಹೆಸರು ಅಂದರೆ ಹೇಳುತ್ತಾರೆ ಯೋಗ್ಯ ಜನರನ್ನ ವಾಸಯಂತಿ ಸುಖೇನ ವಾಸಯಂತಿ ಯೋಗ್ಯರಾದ ಒಳ್ಳೆ ಸ್ವರೂಪದಲ್ಲಿ ಸಜ್ಜನರು ಯಾರಿರ್ತಾರೆ ಅವರು ಪ್ರಾರ್ಥನೆ ಮಾಡಿಕೊಂಡ್ರೆ ಅವರನ್ನು ಸುಖವಾಗಿ ಬದುಕುವಂತೆ ಮಾಡುತ್ತಾರೆ ಸುಖವಾಗಿ ಬದುಕುವುದು ಅಂದ್ರೆ ಏನು ಚೆನ್ನಾಗಿತ್ತು ಅಂತ ಮಲಗುವುದು ಒಳ್ಳೆ ಕಾರು ಬಿಲ್ಡಿಂಗ್ ಎಲ್ಲ ಇಟ್ಕೊಳ್ತಿರುತ್ತಾ ಎ ಸಿ ಹಾ ಅಲ್ಲ ಸುಖವಾಗಿರೋದು ಅಂದ್ರೆ ಯಾವ ಹೇಳ್ತಾರೆ ಹರಿದಾಸರ ಬಗ್ಗೆ ಒಂದು ಮಾತು ಹೇಳ್ತಾರೆ ದಾಸರು ಅಂದರೆ ಹರಿದಾಸರು ಅಂದರೆ ಬರೀ ಪೇಟ ಕಟ್ಕೊಂಡಿರ್ಬೋದು ಅಂತ ಒಂದು ವರ್ಗ ಮಾಡಬೇಡಿ ಭಗವಂತನ ದಾಸರಾದವರು ಯತಿಗಳಾದ್ರೇನು ಯಾರಾದರೆ ಎಲ್ಲರೂ ದಾಸರೇ ಮೊದಲು ದಾಸರು ಯಾರು ಮುಖ್ಯ ಪ್ರಾಣ ದಾಸೋಹಂ ಹೋಸರೇಂದ್ರ ಸ್ಯ ಅಂತ ಶುರು ಮಾಡಿದ್ದೆವು ಅದರಿಂದ ಮೊದಲು ದಾಸಿ ಅಂದರೆ ಯಾರು ಲಕ್ಷ್ಮೀದೇವಿಯೇ ದಾಸರಲ್ಲದವರು ಯಾರೂ ಇಲ್ಲ ಈ ಜಗಳ ಆಟ ಅನವಸರವಾಗಿ ಬಂದದ್ದು. ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಅಂತ ಎರಡು ರೀತಿಯಾದ ಕಲ್ಪನೆಯಿಂದ ಜಗಳ ಆಡ್ತಾರೆ ಯಾರು? ಅರ್ಥ ಗೊತ್ತಿಲ್ಲದವರು. ವೇದ ವ್ಯಾಸ ಸಾಹಿತ್ಯಕ್ಕೇನೆ ವ್ಯಾಸ ಸಾಹಿತ್ಯ ಅಂತ ಹೆಸರು. ವೇದವ್ಯಾಸರ ಸಾಹಿತ್ಯಕ್ಕೆ ವ್ಯಾಸ ಸಾಹಿತ್ಯ ಅಂತ ಹೆಸರು. ಆ ಸಾಹಿತ್ಯವನ್ನೇ ಕನ್ನಡದಲ್ಲಿ ತಂದದ್ದರೆ ಅಲ್ವಾ ನೋಡಿ, ಸರಿಯಾದ ಮಾತು ಬಳಸಿದರೆ ದಾಸರಾದ ಜೀವರಿಗಾಗಿ, ದಾಸರಾದ ಜೀವರಿಗಾಗಿ ವೇದವ್ಯಾಸರು ಕೊಟ್ಟ ಸಾಹಿತ್ಯ ದಾಸ ಸಾಹಿತ್ಯ. ಅದು ಸಂಸ್ಕೃತದಲ್ಲಿ ಬಂದರೆ ಅದನ್ನು ವ್ಯಾಸ ಸಾಹಿತ್ಯ ಅಂತ ಕರೆದರು. ಯಾವುದು? ದಾಸರಿಗಾಗಿ ಕೊಟ್ಟ ಸಾಹಿತ್ಯವನ್ನೇ ಸಂಸ್ಕೃತದಲ್ಲಿದ್ದರೆ ವ್ಯಾಸ ಸಾಹಿತ್ಯ ಅಂತ ಕರೆದರು. ದಾಸರಿಗಾಗಿ ಕೊಟ್ಟ ಸಾಹಿತ್ಯ ಕನ್ನಡದಲ್ಲಿ ಬಂದರೆ ಅದು ದಾಸ ಸಾಹಿತ್ಯ ಅಂತ ಜಗಳಾಟ ಶುರು ಮಾಡಿತು. ಒಂದೇ ಸಬ್ಜೆಕ್ಟೇ, ಒಂದೇ ಸಬ್ಜೆಕ್ಟೇ, ಭಾಷೆ ಬೇರು, ಎರಡಲ್ಲಿ ನಿಂತಿದೆ. ಮತ್ತೆ ಇದು ವೇದವ್ಯಾಸರ ಸಾಹಿತ್ಯ ಅಲ್ಲವೋ? ಇದು ಎರಡೂ ವೇದವ್ಯಾಸರ ಸಾಹಿತ್ಯವೇ. ಎರಡು ಕಣ್ಣು, ಯಾವುದು ಚಿಕ್ಕದು ಯಾವುದು ದೊಡ್ಡದು? ಎರಡು ಅಲ್ಲ, ಇಷ್ಟೇ. ಯಾರ್ಯಾರಿಗೆ ಯಾವ್ದ್ಯಾವ್ದು ಅರ್ಥ ಆಗುತ್ತೋ ಅದು ಅವರು ಕೊಟ್ಟರಷ್ಟೇ. ಎಲ್ಲರಿಗೂ ಅರ್ಥ ಆಗುವುದು ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ ಎಲ್ಲರಿಗೂ ಅರ್ಥ ಆಗಲ್ಲ ಅನ್ನುವ ಕಲ್ಪನೆಯೇ ತಪ್ಪು. ಹೇಳಿದರೆ ಎಲ್ಲ ಸಾಹಿತ್ಯ ಎಲ್ಲರಿಗೂ ಅರ್ಥ ಆಗುತ್ತೆ. ಅದೇನಾಯಿತು? ಸಂಸ್ಕೃತದಲ್ಲಿ ಎಲ್ಲ ಗ್ರಂಥಗಳು ಉಳಿದವು. ಆದಮೇಲೆ ಆ ಗ್ರಂಥಗಳಿಗೆ ನಾವು ಕೃಷ್ಣಾಜನ ಕಟ್ಟಿದ್ವಿ, ಮಡಿಯ ಕೃಷ್ಣಾಜನ. ಆ ಕಟ್ಟಿದ್ದಕ್ಕೆ ಜನರ ಹತ್ತಿರ ಬರಲಿಕ್ಕೆ ಆಗಲಿಲ್ಲ ಗ್ರಂಥಗಳಿಗೆ. ಅದಕ್ಕೆ ದಾಸರಾಯರು ಸ್ವಲ್ಪ ಧಾವಳಿ ಕಟ್ಟಿದ್ರು, ಕನ್ನಡದ ಧಾವಳಿ ಕಟ್ಟಿದ್ರು. ಸಂಸ್ಕೃತದ ಕೃಷ್ಣಾಜನ ಬಿಡಿಸಿದ್ರು, ಸ್ವಲ್ಪ ಕನ್ನಡದ ಧಾವಳಿ ಉಳಿಸಿದ್ರು. ಒಳಗಿನ ಸಬ್ಜೆಕ್ಟ್ ಒಂದೇ, ಪುಸ್ತಕ ಒಂದೇ, ಅದಕ್ಕೆ ಉಳಿಸಿದಷ್ಟೇ. ಎಲ್ಲ ಜನಕ್ಕೆ ಎಟುಕುವಂತೆ ಮಾಡಿದ್ರು. ಧಾರವಾಳಿ ನೀವು ಸುತ್ಕೊಂಡು ಹೋಗ್ತೀರಾ, ಹೌದಲ್ವಾ? ಕೃಷ್ಣಾಜಿರಾನೇ ನೀವು ದೂರ, ಅದಕ್ಕೆ ಧಾರವಾಳಿ ಹಾಕಿದ್ರು ಅಷ್ಟೇ, ಇನ್ನೇನು ಇಲ್ಲ. ಅದೇ ಮಾಡಿದ್ರು. ಹಾಗಾದರೆ ವಸುಗಳೇ ಪ್ರಾತಃವನದಲ್ಲಿ ಎಲ್ಲ ಅಷ್ಟವಸುಗಳು ಏಕಾದಶರುದ್ರರು ವಾರಸಾದಿತ್ಯರು ಅಲ್ಲಿ ಬಂದರೆ ಇಲ್ಲಿ ಅಲ್ಲ, ಅವರೆಲ್ಲರೂ ಬರ್ತಾರೆ ಇಲ್ಲಿ. ಅವರೆಲ್ಲ ಸೇರಿದ್ರೆ ಇನ್ನೂ ದೊಡ್ಡ ಗುಂಪು, 24 ಜನ ಬರ್ತಾರೆ ತತ್ವಾಭಿಮಾನಿಗಳು. ಅವರಿಗೇನೇ ವಸುಗಳು ಹೋಗ್ತಾರೆ, ಯೋಗ್ಯರಾದ ಜನರನ್ನ ಸುಖವಾಗಿ ಬದುಕುವಂತೆ ಮಾಡುತ್ತಾರಾದ್ದರಿಂದ ವಸುಗಳು ಅಂತ ಇವರ ಹೆಸರು. ಇವರ ಅಂತರ್ಗತನಾಗಿರ್ತಕ್ಕಂಥ ವಾಸುದೇವನನ್ನ ನಾವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ಈ ಕಾಲ 24 ವರ್ಷಗಳ ಕಾಲ ಯಾವ ತೊಂದರೆ ಇಲ್ಲದೆ ನಮ್ಮನ್ನು ಬದುಕುವಂತೆ ಮಾಡಿ, ಸುಖವಾಗಿ ಬದುಕುವಂತೆ ಮಾಡಿ. ಸುಖವಾಗಿ ಬದುಕುವುದು ಅಂದರೆ ಅಲ್ಲಿ ಬಂತಲ್ಲ, ಅಲ್ಲಿ ಬಂತು ಮತ ಇಲ್ಲಿ ಬಂತು. ಸುಖವಾಗಿ ಬದುಕುವುದು ಅಂದರೆ ಅಲ್ಲಿ ಹೇಳ್ತಾರೆ, ದಾಸರಿಗೆ ಕದಾನ್ನದ ಊಟವಿಲ್ಲ. ದಾಸರು ಯಾವಾಗಲೂ ಮೃಷ್ಟಾನ್ನ ಭೋಜನ ಮಾಡತಕ್ಕಂಥವರು, ಕದಾನ್ನ ಎಂದು ಊಟ ಮಾಡಲು. ಆಗ ಮತ್ತೊಂದು ಪ್ರಶ್ನೆ ಬಂತು, ಕದಾನ್ನ ಅಂದ್ರೇನು, ಮೃಷ್ಟಾನ್ನ ಅಂದ್ರೆ ಏನು? ಸಾಮಾನ್ಯ ಮೃಷ್ಟಾನ್ನ ಅಂದ್ರೆ ಒಳ್ಳೆ ಒಂದು 10-15 ಸ್ವೀಟ್ಗಳು ಎಲ್ಲ ಇಟ್ಕೊಂಡು ಹಾಕೊಂಡ್ರೆ ಅದು ಮೃಷ್ಟಾನ್ನ. ಬರೇ ಅನ್ನ ಸಾರು ಮುಂಚಿನ ಅನ್ನ ಕದಾನ್ನ. ಅಲ್ಲಯ್ಯ ಹುಚ್ಚಪ್ಪ, ದೇವರಿಗೆ ನೈವೇದ್ಯ ಮಾಡಿದ ಅನ್ನ ವೃಷ್ಟ ಅನ್ನ, ದೇವರಿಗೆ ನೈವೇದ್ಯ ಮಾಡದೇ ಇರುವ, ದೊಡ್ಡವರಿಗೆ ಕೊಡದೇ ಇರುವ ಅನ್ನ ಅದು ವೃಷ್ಟ ಅನ್ನ ಆದರೂ ಕದ ಅನ್ನವೇ. ಅದು ದೇವರಿಗೆ ನೈವೇದ್ಯ ಮಾಡಿದರೆ ಕದ ಅನ್ನವಾದರೂ ವೃಷ್ಟ. ಅಂದರೆ ಅದಕ್ಕೆ ಹೇಳಿದ್ರು, ಸ್ವೀಕರಿಸರು ಅನರ್ಪಿತ ಒಂದು ಕಾಲಕ್ಕೂ. ಆ ರೀತಿಯಲ್ಲಿ ವಸುಗಳನ್ನ ಪ್ರಾರ್ಥನೆ ಮಾಡಬೇಕಂತೆ ಹೇಳುತ್ತಾ ಇದ್ದಾರೆ. ಮಮ ಜ್ವರಾದಿ ಉಪದ್ರವೇಣ ಪೂಜಾ ಯಥಾ ಲೋಕೋ ಮಾಭೂತ್ ತಥಾ ರಕ್ಷಂತ. ನನ್ನ ವಿಷ್ಣು ಪೂಜಾತ್ಮಕವಾಗಿರ್ತಕ್ಕಂಥ ಈ ಜೀವನ ಇದೇ ದೊಡ್ಡ ಯಜ್ಞ. ಇದಕ್ಕೆ ಜ್ವರಾದಿ ಉಪದ್ರವ ಆಗದಂತೆ ಮಾಡಿ, ಜ್ವರಾದಿ ಉಪದ್ರವದಿಂದ ಲೋಪ ಆಗದಂತೆ ಮಾಡಿ. ಅರ್ಥ ಜ್ವರ ಕೊಡಬೇಡಿ ಅಲ್ಲ, ಏನು ಬೇಕಾದರೂ ಕೊಡಿ, ಆದರೆ ಅದರಿಂದ ದೇವರ ಚಿಂತನ ಸಾಧನ ನಿಲ್ಲುವುದಾದರೆ ಅದನ್ನು ನಿಲ್ಲಿಸಬೇಕು. ದೇವರ ಚಿಂತನೆ ನಿಲ್ಲಬಾರದು. ಏನು ಬೇಕಾದರೂ ಜ್ವರ ಕೊಡಿ, ಏನು ಬೇಕಾದರೂ ಮಾಡಿ, ದೇವರ ಸೇವಾ ಆಗುವಂತೆ ಮಾಡಿ, ಇದು ನನಗೆ ನೀವು ಮಾಡುವ ಸಹಾಯ ಅಂತ ಕೇಳಬೇಕು. ಇನ್ನು ಹೇಳ್ತಾರೆ, ಭವತಾಂ ಆಧಿಪತ್ಯೇ ಏವಂ ನೋಚಿತಂ. ನೀವು ಭಾಗವತರಯ್ಯ, ನೀವು ರಕ್ಷಣೆ ಮಾಡುವಾಗ ನಿಮ್ಮ ಪಾದ ಹಿಡಿದಂಥ ನನಗೆ ದೇವರ ಚಿಂತನೆಯ ಲೋಪ ಆದರೆ ಅದು ನಿಮಗೆ ಕೆಟ್ಟ ಹೆಸರು. ಆದ್ದರಿಂದ ನನಗೆ ಏನು ಬೇಕಾದರೂ ಸುಖ ದುಃಖಗಳು ಕೊಡಿ, ಆದರೆ ಭಗವಂತನ ಚಿಂತನೆ ಸದಾ ಬರುವಂತೆ ಮಾಡಿ ಅಂತ ವಸು ರುದ್ರ ಆದಿತ್ಯ ನಾಮಕ ಆ ಹೆಸರಿಟ್ಟುಕೊಂಡ ತತ್ವಾಭಿಮಾನಿಗಳನ್ನು ಪ್ರಾರ್ಥನೆ ಮಾಡಬೇಕು. ಅವರೇ ಮಾಧ್ಯಂದಿರ ಸಮರದಲ್ಲಿ ರುದ್ರರು. ಯಾಕೆ ಅಂದರೆ ಅಯೋಗ್ಯ ಜನರನ್ನ ಅಳುವಂತೆ ಮಾಡುತ್ತಾರೆ, ನಮಗೆ ಉಪದ್ರವ ಕೊಡುವವರನ್ನ ಅಳುವಂತೆ ಮಾಡುತ್ತಾರೆ. ಅವರು ಹೊರಗೂ ಇದ್ದಾರೆ ಒಳಗೂ ಇದ್ದಾರೆ, ಹೊರಗಿದ್ದವರು ಇದ್ದೇ ಇರ್ತಾರೆ, ಆದರೆ ಒಳಗಿದ್ದವರ ಕಾಟವೇ ಜಾಸ್ತಿ. ಯಾರು ತತ್ವಾಭಿಮಾನಿ ದೈತ್ಯರು ಅವರ ಕಾಟ ಇಲ್ಲದಂತೆ ಅವರು ಅಳುವಂತೆ ಮಾಡಬೇಕು. ಅದಕ್ಕೆ ಇವರನ್ನ ರುದ್ರ ರೂಪ ಚಿಂತನೆ ಮಾಡಬೇಕು. ಇನ್ನು ಆದಿತ್ಯ ಅಂದರೆ ಆಧಾರಾಧಿಕಾರ ಯುತೃತ್ವ, ಅಂದರೆ ನಮ್ಮಿಂದ ವಿಶೇಷವಾಗಿ ದಾನ ಧರ್ಮಾದಿಗಳನ್ನು ಮಾಡಿಸಿ ವಿಶೇಷವಾದ ಭಗವತ್ ಪ್ರಸಾದವನ್ನು ದೊಡ್ಡವರ ಪ್ರಸಾದವನ್ನು ಸ್ವೀಕಾರ ಮಾಡುವಂತೆ ಮಾಡಿ ದೊಡ್ಡವರ ಸೇವೆಯನ್ನು ಮಾಡುವಂತೆ ಮಾಡುತ್ತಾರೆ. ಆ ರೀತಿಯಾದ್ದರಿಂದ ಅವರನ್ನು ಆದಿತ್ಯರು ಅಂತ ಕರೆದರು. ಹಸುಗಳೊಂದು ಯಾಕೆ ಕರೆದರು? ಯೋಗ್ಯ ಜನರನ್ನ ಸುಖವಾಗಿ ಬದುಕುವಂತೆ ಮಾಡುತ್ತಾರೆ. ರುದ್ರರು ಅಂತ ಯಾಕೆ ಕರೆದರು? ಅಯೋಗ್ಯ ಜನರನ್ನ ಅಳುವಂತೆ ಮಾಡುತ್ತಾರೆ. ಯಾರು ಅಯೋಗ್ಯ ಜನರು? ಪಕ್ಕ ಮನೆಯವರಲ್ಲ, ಒಳಗಿರುವ ತತ್ವಾಭಿಮಾನಿ ದೈತ್ಯರು. ಹಾಗೆ ಆದಿತ್ಯರು ಅಂತ ಯಾಕೆ ಹೆಸರು? ನಮ್ಮಿಂದ ದಾನ ಧರ್ಮಾದಿಗಳು ದೊಡ್ಡವರ ಸೇವಾ ಮಾಡಿ ಫಲ ಪಡೆಯುವಂತೆ ಮಾಡುತ್ತಾರಾದ್ದರಿಂದ ಅವರಿಗೆ ಆದಿತ್ಯರು ಅಂತ ಹೆಸರು. ಸರಿ, ಇನ್ನ ಪ್ರಾತಃಸವನ, ಮಾಧ್ಯಂದಿರ ಸವನ, ಸಾಯಂ ಸವನ ಅಂತ ಆ 24, 44, 48 ಅಂತ ಹೇಳಿದರಲ್ಲ, ಆ ವಿಂಗಡಣೆ ಇನ್ಯಾವ್ಯಾವ ರೀತಿಯಲ್ಲಿ? ಪ್ರಾತಃಸವನದಲ್ಲಿ ಗಾಯತ್ರಿ ಛಂದಸ್ಸಿನಿಂದ ಕೂಡಿದ ಮಂತ್ರಗಳಿಂದ ಆಹುತಿಯಾದ್ದರಿಂದ 24 ವರ್ಷಗಳಾಯಿತು. ಇನ್ನು ಮಾಧ್ಯಂದಿನ ಸಮನ ಸಾಯಂ ಸಮನದಲ್ಲಿ 44, 48 ಹೇಗೆ ಬಂತು, ಅದು ಹೇಗೆ, ಅದನ್ನ ನಾಳೆ ನೋಡೋಣ. ಶ್ರೀಕೃಷ್ಣ ಇಲ್ಲಿದೆಯಾ?